ஸ்தகுஹகம் சத்யம் பரம் தீமஹி சிருஷ்டிஸ்தித்யப்யேஹா த்ரிசிதமுனீதி த்ரிசிதமோ பந்த மோக்ஷாஸ்ய யஸ்மாத் அஸ்ய ஸ்ரீ ப்ரஹ்ம ருத்ர ப்ரபிருதி சுர நர த்வீஷ சத்ராத்மகஸ்ய விஷ்ணோர்வ்யஸ்தாஹ சமஸ்தாஹ சகல குண நிதிஹி சர்வ தோஷ வ்யபேதஹ பூர்ணானந்தோ அவ்யயோ யோ குருரபி பரமஹ சிந்தயே தம் மகாந்தம் மதர்ச்சாம் சம்பிரதிஷ்டாப்ய மந்திரம் காரயே த்ருடம் புஷ்போத்யானானி ரம்யாணி பூஜாம் தத் சோஸ்ரவ அது அழகி தகுது இல்லை எல்லிதேவி நலவத்தைதா ஆ சிரோமத்பாதயோ கிருத்வா பாஹுப்யாஞ்ச பரஸ்பரம் பிரபன்னம் பாஹி மாமீஷா பீதம் மிருத்யு கிரஹாருணவாத் தேவரன்ன ஹீ பிரார்த்தனை மடகு பிரபன்னம் பாஹி மாம் ஈஷா பீதம் மிருத்யு கிரஹ அரணவா மிருத்யு அந்தக்கந்த கிரகரூபத சமுத்திர கிரகங்களிந்த கூடிய சமுத்திர மொசளி மதுராத பயங்கர பிராணிகளிந்த மந்திர சமுத்திரல இருந்தே சாக்கு நமக்கு டேஞ்சர் இது அல்லிந்த பிராணி சேர்க்கொண்டுபிட்டு சம்சாரே அக்ஷய சாகரே பிரகிருதிதோ அகாதே சதா துஸ்தரே சர்வாவத்ய ஜலகிரகைஹி அனுபமைஹி ஜலகிரகங்கள் ஜலகிரகங்கள் அந்தரேனோ ஜலதல்லிருத்தக்கந்த ஹிடியோ பிராணிகள் அந்த அர்த்தம் ஜலதல் ஹிடித்தக்கந்த ஹிடியோ பிராணிகளு அதே ரீதி சர்வகிரக எல்லா கிரகங்களும் கூடியிருத்தக்கந்த ஒரு மிருத்யு பிரதான அல்ல ஹிடியோது அந்த அர்த்தம் அல்ல 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 மிருத்யு கிரக மிருத்யு கிரகதிந்த ஷுரு மாடி பண்ணி நமக்கு யாவ ப்ராப்ளம் இல்லை தெரிக்கோமே ஒந்தொந்து ரோக இல்ல பட் ஒன்று டேஞ்சர் இது சாவு அந்த தெரியல சாயலக்கு ஏனு கேள்வி யாக்கு சத்துறது காரண கொடுத்தாரு அவங்க தும்ப சத்தாங்க வயசாயத்து அந்தாரு அஷ்டே யாக்கு சத்துறது அதுக்கு ஏனு காரண கொடுதில்ல அதுக்கே வயசாயத்து ஹோதர் அஷ்டே 100 வருஷத்தோடு யாத்துக்கு சத்தா பாரி கேளக்கு ஹோகல அஷ்டு வருஷம் யாகித்தாத்து கேள்வக்காகத்த ஹொரத்தோ யாக்கு சத்தா அது கேட்க அது நேச்சுரல் அது சுமார் 21 வருஷத்த யாத்துக்கு எந்த கெடுத்த ஏத்துக்கே அது ப்ரிமெச்சூர் டெத் ஆதாங்க மெச்சூரி ரிட்டையர் ஆகுது ரிட்டையர் ஆகுது அஷ்டேனே ಅಯ್ಯೋ 30 ವರ್ಷಕ್ಕಾದ್ರೆ ಅದೆಲ್ಲ ಸಸ್ಪೆಂಡೆಡ್ ಅಂತ ಅವ್ರದ್ದು ಆ್ಯಕ್ಚುಲಿ ಈ ಅರ್ಥದಲ್ಲಿ ನಾವು ಯೋಚನೆ ಮಾಡಿದರೆ ಮೃತ್ಯುಗ್ರಹ ಅನ್ನೋ ಪದ ಭಾರಿ ಇಂಪಾರ್ಟೆಂಟ್ ಜಾತಸ್ಯ ಧ್ರುವೋ ಮೃತ್ಯು ಅದು ಯಾವಾಗಲೂ ನಮ್ಮ ಜೊತೆ ಕೂತಿರೋದ್ರಿಂದ ಅದಿಲ್ಲ ನಮಗೆ ಯಾವ ರೋಗನೂ ಇಲ್ಲ ಸಂತೋಷ ಪಡೋಕ್ಕೆ ಹೋಗಬೇಡಿ ಸಾಯಲು ರೋಗನೇ ಬೇಕಾಗಿಲ್ಲ ಹುಟ್ಟಿರೋದು ಒಂದೇ ಕಾರಣಕ್ಕೋಸ್ಕರ ಸಾಯ್ಬೇಕಾಗುತ್ತೆ ಆದ್ದರಿಂದ ಆ ಡೆಸ್ಕ್ ಇರೋದ್ರಿಂದ ಸಮುದ್ರ ಮತ್ತೆ ಏನು ಎಸ್ಕೇಪ್ ಆಗಲಿಕ್ಕೆ ಬರೋದಿಲ್ಲ ತತಸ್ಸೇಷಾಂ ಮಯಾ ದತ್ತಾಂ ಶಿರಸಿ ಆದಾಯ ಸಾಧರಂ ನೋಡಿ ತತಸ್ಸೇಷಾಂ ಮಯಾ ದತ್ತಾಂ ಶಿರಸಿ ಆದಾಯ ಸಾಧರಂ ಮಯಾ ದತ್ತಾಂ ಎಷ್ಟು ಅರ್ಥ ಇದೆ ಅದಕ್ಕೆ ನನ್ನ ಮೇಲೇನು ಹೂವು ಎಲ್ಲ ಹಾಕಿದ್ದೀರಿ ತುಳಸಿ ಹಾಕಿದ್ದೀರಿ ಅದನ್ನು ತಗೊಳ್ಳಿ ಏನದು ತೇನ ತಕ್ತೇನ ಪುಂಜೀತಾಹ ನನಗೆ ಅರ್ಪಣೆ ಮಾಡಿದ್ದನ್ನು ತಗೊಂಡು ಉಪಯೋಗಿಸ್ಬೇಕೆ ಹೊರತು ಹಾಗೆ ಉಪಯೋಗಿಸಾಗಿಲ್ಲ ಗೊತ್ತಾಯ್ತಾ ತತಃಶೇಷಂ ತತಃ ಶೇಷಾಂ ಶೇಷ ಅಂದರೆ ಉಳಿದಿತ್ತು ಉಳಿದನ್ನು ಉಪಯೋಗಿಸಿ ದತ್ತಾಂ ಶಿರಸಿ ಆದಾಯ ಹೇಗೆ ತಗೋಬೇಕಾದ್ರೆ ವಿತ್ ಆಲ್ ರೆಸ್ಪೆಕ್ಟ್ ಪ್ರಸಾದ ಹೇಗೆ ತಗೋತಾರೆ ಎಂಥವ್ರು ಕೂಡ ಪ್ರಸಾದ ಅಂದ ತಕ್ಷಣ ಬರೀ ಹಣ್ಣು ತಗೊಳ್ಳೋ ರೀತಿ ಬೇರೆ ಪ್ರಸಾದ ಅಂದ ತಕ್ಷಣ ತಗೊಳ್ಳೋ ರೀತಿ ಬೇರೆ ಹಣ್ಣು ಅಂದರೆ ಕ್ವಾಂಟಿಟಿ ನೋಡ್ತಾರೆ ಪ್ರಸಾದ ಅಂದರೆ ಕ್ವಾಂಟಿಟಿ ನೋಡೋದಿಲ್ಲ ಏನು ಮಾಡ್ತಾನೆ ಎಷ್ಟಿಷ್ಟೇ ಇದ್ರು ಕೂಡ ಏನು ಮಾಡ್ತಾನೆ ಗೌರವ ತಗೊಂಡು ಕಣ್ಣಿಗೆ ತಲೆ ಮೇಲೆ ಹಾಕ್ಕೊಂಡು ಅಷ್ಟು ದಿನದ ತಿಂತಾರೆ ಯಾಕೆ ಶಿರಸಿ ಆದಾಯ ಸಾಧಾರ ಶಿರಸ ವಹಿಸಬೇಕು ಭಕ್ತಿಯಿಂದ ಸ್ವೀಕಾರ ಮಾಡಬೇಕು ಉದ್ವಾಸಯೇತ್ ಆಮೇಲೆ ಉದ್ವಾಸನ ದೇವನು ಭುಜಂಗಿಸ್ಬೇಕು ಉದ್ವಾಸ್ಯಂ ಜ್ಯೋತಿರ್ಜ್ಯೋತಿಷಿ ತತ್ ಪುನಃ ಜ್ಯೋತಿಯನ್ನು ಜ್ಯೋತಿಯಲ್ಲಿ ಹೇಗೋ ಬಿಂಬರೂಪವನ್ನು ಆವಾಹನೆ ಮಾಡಿದ್ನಲ್ಲ ಆ ರೂಪವನ್ನು ಪುನಃ ತನ್ನಲ್ಲಿ ತಂದುಕೊಂಡ್ಬಿಟ್ರೆ ಅದು ಉದ್ವಾ ವಾಪಸ್ ಯಾವುದು ಯಾಚೆ ಹೇಮತಾಂ ಶ್ರೀಕೇಶ ಪನಿ ಪದ್ಯ ಮಾಟಿಕಾರ ಬೆಳೀತಾರೆ ಮೊದಲು ಹೇಳ್ಬೇಕಾದ್ರೆ ಬಿಂಬೋಸಿ ಶುರು ಮಾಡಬೇಕು ಇಲ್ಲಿ ಯಾಚೆ ಹೇಮನ್ನು ವಾಪಸ್ ತಗೊಂಡು ಅನುಸಾರ ಮಾಡ್ತಾರೆ ಅದಿಷ್ಟು ಬರೆದಿದ್ದಾರೆ ಅಂದರೆ ಪದ್ಯಮಾಲಕಾಟ್ ಮಹತ್ವ ಇರೋದು ಪಂದಾರನ ಸುಮ್ಮನೆ ಸುಮ್ಮನೆ ಹಿಕ್ಕುಡಿ ಅಂತ ಹೇಳಿ ದೊಡ್ಡವನ್ನ ಏನು ಮಾಡ್ತಾನೆ ಬಾಯಲ್ಲಿ ಕರೀತಾನೆ ಫಸ್ಟ್ ಸುಮ್ಮನೆ ಅನ್ನೋದಿಲ್ಲ ಬನ್ನಿ ಅಂತ ಕರೀತಾನೆ ಕೂಡಿಸ್ತಾನೆ ಆ ಬರೀ ಕೈಲಿ ಅನ್ನೋದಿಲ್ಲ ದೊಡ್ಡವ್ರು ಬಂದಾಗ ಯಾರೋ ಬಂದರೆ ಬನ್ನಿ ಅಂತ ದೊಡ್ಡವ್ರು ಬಂದಾಗ ಕೈಲೂ ಕರೀತಾನೆ ಬಾಯಿಲೂ ಅಂತಾನೆ ಅಷ್ಟೆಲ್ಲ ಮಾಡ್ತಾನೆ ದೇವರು ಭಾರಿ ದೊಡ್ಡವನಾದ್ದರಿಂದ ಮಂತ್ರಗಳನ್ನು ಹೇಳಬೇಕು ಮನಸ್ಸಲ್ಲೂ ಇರಬೇಕು ನಡೆಸಲೂ ಬೇಕು ಯಾಕಂದರೆ ಸುಮ್ಮನೆ ದೊಡ್ಡವ್ರು ನೋಡೋ ರೀತಿ ಬೇರೆ ಯಾರೋ ಸಣ್ಣವ್ರು ಮಾತಾಡ್ತಾ ಬರ್ತಾ ಬರೀತಾ ಇರ್ತಾನೆ ಗಮನನೂ ಕೊಡೋದಿಲ್ಲ ಫಸ್ಟ್ ಆ ಕಡೆಗೆ ಗೊತ್ತಾಯ್ತಾ ಆ ಸುಪೀರಿಯರ್ ಬಂದು ಎದ್ದು ನಿಂತ್ಕೊಂಡ್ಬಿಡ್ತಾರೆ ಈ ನಿಂತ್ಕೊಂಡ್ಬಿಡ್ತಾರೆ ಸುಪೀರಿಯರ್ ಅಂದ ತಕ್ಷಣನೇ ನೋಡ್ತಾನೆ ಚಿಕ್ಕವರು ಅಂದರೆ ಲೆಟ್ ದೆಮ್ ವೇಟ್ ಅಂತ ಸೊ ದೇವರಿಗೆ ಅನ್ನಕ್ಕೆ ಬರೋದಿಲ್ಲ ಯಾತಕ್ಕೆ ಸರ್ವೋತ್ತಮನಾದ್ದರಿಂದ ಶಿರಸಿ ಆದಾಯ ಸಾಧಾರ ಉದ್ವಾಸಯೇಚ್ಚೇದ್ ಉದ್ವಾಸ್ಯಂ ಜ್ಯೋತಿರ್ಜ್ಯೋತಿಷಿ ತತ್ ಪುನಃ ಎಕ್ಸ್ಪ್ಲೇನ್ ಮಾಡ್ತಾರೆ ಮತ್ಕಥಾಹ ಶೇಷಾಂ ಮಾಲಾಕ್ಷತಾದಿದಾನಂ ಏನು ಮಾಲೆ ಹಾಕಿರ್ತಾನೆ ಅಕ್ಷತೆ ಹಾಕಿ ಎಲ್ಲ ಥರ ಶೇಷ ಉಳಿಸ್ಕೋಬೇಕೀಗ ಶೇಷು ಅಸ್ತ್ರೀಷು ಅನ್ಯಸ್ಮಿನ್ ಉಪಯುಕ್ತ ಮಾಲಿ ಶೇಷ ಸಂಬಂಧಕ್ಕೆ ಏನಂತ ಅರ್ಥ ಅಂದರೆ ಅನ್ಯಸ್ಮಿ ಬೇರೆಯವ್ರಿಗೆ ಉಪಯೋಗಿಸಿ ಉಳಿದಿದ್ದು ಅಂತ ಅರ್ಥ. ಪಿತೃಶೇಷ ಅವ್ರಿಗೆ ಕೊಟ್ಟು ಉಳಿದಿದ್ದು ಶೇಷ. ಉಚ್ಚಿಷ್ಟ ಬೇರೆ ಶೇಷ ಬೇರೆ. ಉಚ್ಚಿಷ್ಟ ಎಲೆಯಲ್ಲೇ ತಿಂದುಬಿಟ್ರೆ ಏನದು? ಉಚ್ಚಿಷ್ಟ. ಪಾತ್ರದಿಂದ ಬಂದಾಗ ಏನದು? ಪಾತ್ರೋಚ್ಚಿಷ್ಟ ಅಂದರೆ ಶೇಷ ಅಂತ ಗೊತ್ತಾಯ್ತು. ದೊಡ್ಡವರಿಗೆ ಅದು ಬರೋದಿಲ್ಲ, ಪಾತ್ರೆಯಲ್ಲಿರೋದನ್ನು ಹಾಕೋಗಿಲ್ಲ ದೊಡ್ಡವರಿಗಾದರೆ. ಚಿಕ್ಕವರಿಗಾದರೆ ಪಾತ್ರೋಚ್ಚಿಷ್ಟ ಬರ್ತದೆ, ಉಳಿದವರಿಗೆ ಅದು ಬರೋದಿಲ್ಲ. ಪಿತೃಚ್ಚಿಷ್ಟ ಸಂಬಂಧಿಗಳಿಗೆ ಮಾತ್ರ ಬೇರೆಯವರಿಗೆ ಬರೋದಿಲ್ಲ. ಎಲ್ಲ ಪಿತೃಶೇಷ ಅಂದರೆ ಎಲ್ಲರೂ ತಿನ್ನಾಗಿಲ್ಲ. ಉಚ್ಚಿಷ್ಟ ಯಾರತ್ತೆ? ದೇವರದೊಂದೇ ಉಚ್ಚಿಷ್ಟ, ಉಳಿದ ಯಾರು ಉಚ್ಚಿಷ್ಟನ ಪ್ರಸಂಗ ಬರೋದಿಲ್ಲ. ಅತ್ಯಾದಿಷು ಯಥಾ ತತ್ರ ಶ್ರದ್ಧಾ ಮಾಂ ತತ್ರ ಚಾರ್ಚಯೇತ್ ಸರ್ವಭೂತೇಷ್ವಾತ್ಮನಿ ಚ ಸರ್ವಾತ್ಮ ಅಹಮಿವಾಸ್ಥಿತ ಶೇಷ ಯತ್ರ ಶೇಷು ಅತ್ಯಾದಿಷು ಯಥಾ ಶ್ರದ್ಧಾ ತಥಾ ಮಾಂ ಅರ್ಚಯೇತ್. ಇನ್ನು ಪ್ರತಿಮೆ ಅಂತ ಹೇಳಿದರೆ ಯಾವ ಪ್ರತಿಮೆ ಪೂಜೆ ಮಾಡಬೇಕು? ಯಥಾ ಶ್ರದ್ಧಾ, ನಿಮ್ಗೆ ಯಾವುದು ಬೇಕನ್ನಿಸುತ್ತೋ ಅದರಲ್ಲಿ ಮಾಡಿ. ಬಿಂಬರೂಪಲ್ಲಿ ಆವಾಹನೆ ಮಾಡಲೇಬೇಕು. ಪಟ್ಟಿ ವರಾಹ ದೇವ್ರ ಪೂಜೆ ಮಾಡೋ ಇಷ್ಟ ಇದೆ ಮಾಡಿ, ಹೈಗ್ರೀವ್ ದೇವ್ರು ಬೇಕೋ ಮಾಡಿ. ದೇವ್ರ ರೂಪ ಯಾವ್ದಾರು ಆಗ್ಬೋದು, ದೇವರಲ್ಲದವ್ರ ಉಪಯೋಗ ಆಗಿಲ್ಲ. ಪರಮಾತ್ಮನ ಅನಂತ ರೂಪಗಳಲ್ಲಿ ನಮ್ಗೆ ಯಾವ ರೂಪ ಇಷ್ಟ ಬಂದರೂ ತಗೊಳ್ಬೋದು, ಆದರೆ ಬಿಂಬರೂಪ ಮಾತ್ರ ಸೇರಲೇಬೇಕು. ಪೂಜೆ ಮಾಡೋದು ಬಿಂಬರೂಪದ್ದೇನೆ. ಅಧಿಷ್ಠಾನ ಇಷ್ಟ ಬಂದ ರೂಪ ಆಗ್ಬೋದು, ಅಧಿಷ್ಠಾನ ಇಷ್ಟ ಬಂದ ರೂಪ ಆಗುವುದು ತಪ್ಪಲ್ಲ. ಏನು ಅದೆಲ್ಲ ಈ ವಿಷಯ ಬೇಡ. ಯಾಕೆ ಶಾಸ್ತ್ರ ಪ್ರಕಾರ ಏನದು? ಶಾಸ್ತ್ರ ಪ್ರಕಾರ ವಾಕ್ಯ ಇಲ್ಲ. ಶಾಸ್ತ್ರ ಏನು? ಹೌದು ಹೌದು, ಅದೇ ಹೇಳಿದೆ. ಎರಡು ಗುಂಪು ಇದೆ ಅದರಲ್ಲಿ, ಆದ್ದರಿಂದ ಒಂದು ಪಕ್ಷ ಹಿಡಿಲಕ್ಕೆ ಬರೋದಿಲ್ಲ. ಯಾಕಂದ್ರೆ ಏನು ಮಾಡ್ತಾರೆ? ಮಾಡಬೇಕು ಅಂತ ವಾದ, ಮಾಡಿಕೊಡೋದು ಅಂತ ಇನ್ನೊಂದು ವಾದ, ಎರಡಕ್ಕೂ ಆಧಾರಗಳಿವೆ. ಆದ್ದರಿಂದ ಅವ್ರು ಯಾವ್ದು ಪಂಪರದ ಮಾಡ್ಕೊಂಡು ಹೋಗ್ಬಿಡೋದು ಒಳ್ಳೆಯದು. ಆಧಾರ ಇಲ್ಲದ ಹೋದಾಗ ಬಿಟ್ಬಿಡ್ಬೇಕು. ಎರಡಕ್ಕೂ ಇರೋದ್ರಿಂದ ಉಚ್ಚಿಷ್ಟ ಅವೇನು ಮಾಡ್ತಾರೆ? ಗಂಡನ ಎಂಜುರು ತಿನ್ನಬೇಕು ಅಂತ ಹೇಳಿದರೆ ದೇವರ ಎಂಜುರು ಶಬ್ದಕ್ಕೆ ಹೇಗೆ ಅರ್ಥನೋ, ಬಡಿ ಸುಳಿದು ತಿನ್ನಬೇಕು ಅಂತ ಒಂದು ಅರ್ಥ. ಎಂಜರಲ್ಲೇ ತಿನ್ನು, ಕೆಲವರಂತೂ ಎಷ್ಟರ ಮಟ್ಟಿಗೆ ಮಾಡ್ತಾರೆ ಅಂದರೆ ಊಟ ಮುದ ಇರ್ತದೆ, ಸ್ವಲ್ಪ ಹಾಕೋತಾರೆ, ಎಂಜರು ಮಾಡಿಬಿಟ್ಟು ಈಗ ಊಟ ಮಾಡು ಅಂತ ಹೇಳಿ ಆ ಟೈಪು. ನೀವು ಕುಡಿದಿದ್ದಲ್ಲ ಉಳಿಸಿ, ಅದಕ್ಕೋಸ್ಕರ ಹಾಗೆಲ್ಲ ಮಾಡೋದಲ್ಲ. ಸಾಮಾನ್ಯವಾಗಿ ಶೇಷ ಅಂದರೆ ಬಡಿಸಿ ಆಮೇಲೆ ಊಟ ಮಾಡಬೇಕು, ಅದಕ್ಕೊಂದು ನಿಯಮ ಮಾಡಿಬಿಟ್ಟಿದ್ದಾರೆ. ಎಂದೂ ಕೂಡ ಭೂಮಿಗೆ ಯಾತಕ್ಕೆ ಮಹತ್ವ ಅಂದರೆ ಅವತ್ತು ಬಿಟ್ಟರೆ ಎಂದೂ ಗಂಡ ಜೊತೆ ಊಟ ಮಾಡೋಂಗಿಲ್ಲ. ಅದಕ್ಕೆ ಭಾರಿ ವಿಶೇಷ ಅವತ್ತು, ಅವತ್ತು ಒಂದೇ ದಿವಸ ಚಾನ್ಸ್. ಬೇರೆ ದಿವಸ ಎಂದೂ ಗಂಡ ಜೊತೆ ಊಟ ಮಾಡಬಾರ್ದು. ಯಾಕೆ? ಬಡಿಸಿ ಊಟ ಮಾಡಬೇಕಾದ್ರಿಂದ. ಬಡಿಸಿ ಎಡಗೈಲಿ ಬಡಿಸೋಗಿಲ್ಲ, ಎಡಗೈಲಿ ಹೋಮ ಮಾಡಬೇಕಾಗತ್ತೆ ಅಷ್ಟೇ. ಬಡಿಸೋದು ಏನದು? ಹೋಮ ಇದ್ದಾಗೆ, ಹವಿಸ್ ಹಾಕಿದಾಗೆ ಬಡಿಸೋದು ಅಂದರೆ ಹೋಮ. ಆ ತಟ್ಟೆಯೊಳಗೆ ಹೋಗಿ ಹಾಕೋತಾರೆ ಅದನ್ನು. ಸೊ ಎಡಗೈಲಿ ಹೋಮ ಮಾಡೋ ಪುಣ್ಯಕ್ಕೆಲ್ಲಿ ನೋಡಿಲ್ವಲ್ಲ ಇನ್ನು. ಎಡಗೈಲಿ ಕಾಫಿ, ಬಲಗೈಲಿ ಹೋಮ, ಅದನ್ನು ಮಾಡಿದವ್ರು ಇದ್ದಾರೆ ಅಂತೆ. ಎಡಗೈಲಿ ಕಾಫಿ ಲೋಟ, ಬಲಗೈಲಿ ಹೋಮ ಅಂತ ಕೇಸ್ ನಡೆದಿದೆ ಅಂತೆ. ಆ್ಯಕ್ಚುಲಿ ಪುಣ್ಯಕ್ಕೆ ಇದ್ರೆ ನಡೆದಿಲ್ಲ, ಎಡಗೈಲಿ ಹೋಮ, ಬಲಗೈಲಿ ಕಾಫಿ ಇನ್ನೂ ಬಂದಾಗಿಲ್ಲ ಬಹುಶಃ. ಯಾರೋ ಕಟ್ಟಿದ್ರು ಗೊತ್ತಿಲ್ಲ, ಈಗ ಪ್ರಾಬ್ಲಮ್ ಸಾಧಕ್ಕೆ ಅಷ್ಟು ಕೆಟ್ಟದು. ಅದು ಎಡಗೈಲಿ ಬಡಿಸೋಗಿಲ್ಲ ಆದ್ರಿಂದ ಅದು ಜೊತೆ ಕೂಡಾಗಿಲ್ಲ. ಅರ್ಥ ಆಯ್ತಾ? ಎಲ್ಲಿ ದೊಡ್ಡದ ಸಮಾರಂಭಕ್ಕೆ ಹೋದ ಕಾಲಕ್ಕೆ ಅಲ್ಲಿ ತಾವು ಬಡಿಸೋ ಪರಿಸ್ಥಿತಿ ಇಲ್ಲ, ಅದು ಕೊಡ್ಬೋದು ಅಷ್ಟೇ ಹೊರತು ಅದು ಜೊತೆ ಕೊಡೋದು ಶ್ರೇಷ್ಠ ಅಲ್ಲ. ಜೊತೆ ಕೊಡೋದನ್ನು ಒಪ್ಪೋದಿಲ್ಲ, ಅದು ಪಂಕ್ತಿನೇ ಬೇರೆ ಇರಬೇಕು. ಅದು ಪದ್ಧತಿ ಬೇರೆ ಮಾಡ್ಕೊಂಡ್ಬಿಟ್ಟಿದ್ದಾರೆ, ಆಗಬಾರ್ದು. ಬೇರೆ ದಿವಸ ಎಂದೂ ಕೂಡ ಆಗಿಲ್ಲ ಅಂತಾನೆ. ಭೂಮಕ್ಕೆ ಭಾರಿ ದೊಡ್ಡ ಇದು, ಇವತ್ತೊಂದೇ ದಿವಸ ಅವರು ಆ ರೀತಿ ನೋಡೋದು ಅಂತ ಹೇಳಿ ಕ್ಯೂ ಇರ್ತದೆ. ಇವತ್ತು ಅದಕ್ಕೆ ಕೊಡ್ತಾರೆ, ಎಂಜಲ್ ತಿನ್ನಿಸೋದಕ್ಕೆ ಒಂದು ಕ್ಯೂ ಇರ್ತದೆ ಅಷ್ಟೇ. ಇವ್ರ ಎಂಜಲ್ ಅವರು ಅವ್ರ ಎಂಜಲ್ ಅವರು ಕಾಂಪಿಟೇಷನ್ ಮೇಲೆ ತಿಂತಿರ್ತಾರೆ. ಅದನ್ನು ಶಾಸ್ತ್ರ ಇಲ್ಲೆಲ್ಲೂ ಹೇಳಿಲ್ಲ. ಏನು ಅದೇ ಅದನ್ನೇ ಕೇಳಿದ್ದೆ ಅವ್ರು ಇಷ್ಟೊತ್ತು, ಅದನ್ನೇ ಕೇಳಿದ್ದೆ. ಅವ್ರ ಸಂಪ್ರದಾಯಕ್ಕೆ ಅಷ್ಟೇ ಅರ್ಥ. ಅವ್ರು ಏನು ಮಾಡ್ಕೊಂಡಿದ್ದೆ ಅದು ಮಾಡಬೇಕೇ ಹೊರತು ಅದು ಮಾಡಲಿಲ್ಲ ಅನ್ನೋರನ್ನ ಮಾಡಿ ಅನ್ನಬಾರ್ದು, ಮಾಡಿ ಅನ್ನೋರು ಬಿಡಿ ಅನ್ನಬಾರ್ದು. ಯಾಕಂದ್ರೆ ಅದಕ್ಕೆ ಎರಡಕ್ಕೂ ಆಧಾರ ಅಪರೆಂಟ್ ಆಗಿರೋದ್ರಿಂದ ಅವರಿಷ್ಟ ಅಷ್ಟೆ. ಸರ್ಚಾದಿಷು ಯಥಾ ಯತ್ರ ಶ್ರದ್ಧಾ ಮಾಂ ತತ್ರ ಚಾರ್ಚಯೇತ್ ಸರ್ವಭೂತೇಷು ಆತ್ಮನಿ ಚ ಸರ್ವಾತ್ಮ ಅಹಮವಸ್ಥಿತ. ಆ್ಯಕ್ಚುಲಿ ಡೈವರ್ಸ್ ತೊಗೊಳಗೆ ಒಂದು ಕೇಸ್ ಕೂಡ ಆಗ್ಬೋದು. ಅದು ಗೊತ್ತಾಯ್ತಿಲ್ಲ, ಡೈವರ್ಸ್ ತೊಗೊಂಡು ಎಂಜಲ್ ತಿನ್ನೋ ಕೋರ್ಟಲ್ಲಿ ನಡೆದು ಹೋಗುತ್ತದ ಗೊತ್ತಾಯ್ತಿಲ್ಲ. ಏ ಆಗಿದ್ರೆ ಬಿಟ್ಬಿಡಿ ಪರವಾಗಿಲ್ಲ ಅದು, ಯಾಕಂದ್ರೆ ಅದು ಆ್ಯಕ್ಚುಲಿ ಇದಕ್ಕೆ ಕೌಂಟ್ ಆಗೋದಿಲ್ಲ. ಅದು ಇವತ್ತಿನ ಸ್ಟ್ಯಾಂಡ್ ಆಗಲ್ಲ ಯುಕ್ತಿ. ಆಮೇಲೆ ಮಾಡುವಂತಾರೆ ಅಂದರೆ ಗೌರವ ಇದ್ದಾಗೆ ಎರಡನೇ ಪಂಕ್ತಿಗೆ ಹಾಕ್ತಾರೆ ಅಂದ್ರೆ ಬರೋದಿಲ್ಲ ಅಂತಾರೆ ತುಂಬ ಜನ. ನಮಗೆ ಅದು ಅವಮಾನ ಮಾಡ್ತಾರೆ ಅಂತ ಹೇಳ್ತಾರೆ. ಇದು ಎಜ್ರ ಹಾಕ್ಬಿಟ್ರದ್ದು ಗೋವಿಂದ ತಪ್ಪು ಹೆರಾಸ್ಮೆಂಟ್ ಇತ್ತ ಇರಕ್ಕ. ಅದನ್ನು ಶಾಸ್ತ್ರ ಆ ವಾಲಂಟರಿ ಏನು ಬೇಕಾದ್ರೆ ಯಾರು ಕೇಳಲ್ಲ. ಈ ಫೋರ್ಸ್ ಮಾಡೋಕ್ಕೆ ಅಧಿಕಾರ ಇಲ್ಲ. ಪತಿ ಭಕ್ತಿಯಿಂದ ಮಾಡೋದಕ್ಕೂ ಫೋರ್ಸ್ ಮಾಡೋದು ತುಂಬ ವ್ಯತ್ಯಾಸ ಇದೆ. ಭಕ್ತಿಯಿಂದ ಏನು ಬೇಕಾದ್ರೂ ಮಾಡ್ತಾನೆ ಅವನಿಷ್ಟ, ಏನೇ ಯಾರು ಕ್ವಶನ್ ಮಾಡೋಗಿಲ್ಲ. ಫೋರ್ಸ್ ಮಾಡಿದ ಅಂತ ಅಷ್ಟೇ ಅದು ಕೇಸ್ ಆಗುತ್ತೆ ಇಮಿಡಿಯೇಟ್ಲಿ. ಅರ್ಚಾದಿಷು ಯಥಾ ಯತ್ರ ಶ್ರದ್ಧಾ ಮಾಂ ತತ್ರ ಚಾರ್ಚಯೇತ್ ಸರ್ವಭೂತೇಶ್ವಾತ್ಮನಿ ಚ. ಇವತ್ತೆಲ್ಲ ಮಡಿ ಎಲ್ಲ ತಂದ್ರಲ್ಲ, ಅದು ಮಡೆ ಸ್ನಾನ ಎಲ್ಲ ಕೂಡ. ಅಲ್ಲಿ ಏನು ರಾಂಗ್ ಕಾನ್ಸೆಪ್ಟ್ ಇದೆ ಅಂದರೆ ಒತ್ತಾಯ ಮಾಡಿ ಮಾಡಿಸಿದ್ರೆ ಮಾತ್ರ ಅದು ದೊಡ್ಡ ಅಫೆನ್ಸ್. ಅದು ಅವರೇ ಮಾಡೋಕ್ಕಿದ್ರೆ ಕಂಟ್ರೋಲ್ ಮಾಡೋಕ್ಕೆ ಬರೋದೇ ಇಲ್ಲ, ಅವರೇ ಮಾಡೋಕ್ಕಿದ್ರೆ ಏನು ಮಾಡೋಕ್ಕೆ ಬರೋದಿಲ್ಲ. ಅದು ವಾಲಂಟೇರಿ, ಅದು ಬಟ್ ಇದು ಕನ್ಫೋರ್ಸ್ ಅಂತ ಮಾಡ್ತಾರೆ ತಪ್ಪು. ಕೆಲವು ಎಷ್ಟೋ ನರಬಲಿ ಅವೆಲ್ಲ ಫೋರ್ಸ್ ಇಂದ ಮಾಡ್ತಾರೆ, ಅದಕ್ಕೆ ಅವಕಾಶ ಕೊಡಬಾರ್ದು. ವಾಲಂಟರಿ ಮಾಡಿದಾಗ ಅವನಿಷ್ಟ ಏನು ಬೇಕಾದ್ರೂ ಮಾಡ್ತಾನೆ, ಅದನ್ನು ಕೇಳೋದಕ್ಕೆ ಬರೋದಿಲ್ಲ. ಅದು ಜನ ಏನು ಮಾಡಿಬಿಟ್ರೆ ಅದನ್ನು ಕಂಪಲ್ಸರಿ ಅಂತ ತಿಳ್ಕೊಂಬಿಟ್ಟು ಅರ್ಥ ಮಾಡಿಕೊಂಡು ಕಂಪಲ್ಸರಿ ಅಂತ ಹೇಳಲಿಲ್ಲ. ಈವನ್ ಸಹಗಮನ ಕೂಡ ಕಂಪಲ್ಸರಿ ಅಲ್ಲ, ಶಾಸ್ತ್ರ ಸಹಗಮನ ಕಂಪ ವಾಲಂಟರಿ ಅಷ್ಟೇ. ವಾಲಂಟರಿ ಆದರೆ ಅವಕಾಶ ಕೊಡ್ತಾರೆ ಹೊರತು ಇವು ಆಮೇಲೆ ಮಾಡು ಕೈಕಾಗಟ್ಟಿ ಎತ್ತಾಕ್ಲಿಕ್ಕೆ ಶುರು ಮಾಡಿಬಿಟ್ರು ಬರ್ತಾ ಬರ್ತಾ. ಅದಕ್ಕೆ ಭಯಂಕರ ಆಂದೋಲನ ಆಯಿತು, ಅದು ತಪ್ಪದು ಎಂದು ಹಾಗೆ ಮಾಡಲಿಕ್ಕೆ ಬರೋದೇ. ಒಬ್ರು ಎಲ್ಲ ಚೀಲ ಹಿಡ್ಕೋತಾನೆ, ವಾಲಂಟರಿ ಒಬ್ಬನ ಹಿಡ್ಕೋ ಅಂತ ಹೇಳ್ತಾನೆ, ಗಲಾಟೆ ಮಾಡ್ಬೋದು. ನಿನ್ನ ಸೇಮ್ ನಾನು ಸರ್ವೆಂಟ್ ಅಂತ ಶುರು ಮಾಡ್ತಾನೆ. ವಾಲಂಟರಿಯಾಗಿ ಇಟ್ಕೊಂಡ್ರೆ ಏನು ಪ್ರಶ್ನೆ ಬರೋದಿಲ್ಲ. ಏವಂ ಕ್ರಿಯಾ ಯೋಗ ಪಥೈಹಿ, ಮುಟ್ಟಿದ ಮೇಲೆ ಮೂರ್ತಿ ಯಾವ್ದು ಬೇಕಾದಾಗಬಹುದು, ಅವನಿಗೆ ಇಷ್ಟ ಬರೋ ಮೂರ್ತಿ ಆದರೆ ಸಾಕು. ಸರ್ವಭೂತೇಶು ಆತ್ಮನೀಚ, ಎಲ್ಲ ಪ್ರಾಣಿಗಳಲ್ಲಿ ಕೂಡ ಜಂಗಮ ಪ್ರತಿಮೆಗಳು, ಆತ್ಮನೇ ಮನಸ್ಸಿನೊಳಗೆ ಧ್ಯಾನ. ಸರ್ವಾತ್ಮ ಅವಸ್ಥಿತ ಎಲ್ಲ ಕಡೆ ಇರೋದ್ರಿಂದ ಭೂತ್ ಪ್ರತಿಮೆ ಬಗ್ಗೆ ಯೋಚನೆ ಮಾಡಲಿಕ್ಕೆ ಹೋಗಬೇಡಿ. ಕೆಲಸ ಏನು ವ್ಯಾಸಮುಷ್ಟಿಗಳಿದೆ, ಆ ಕಾರಣ ಇಲ್ಲ, ಅದಕ್ಕೆ ವದನ ಕೂಡ ಇಲ್ಲ, ಮಹಾಸನ್ನಿಧಾನ ಇದೆ ಮತ್ತೆ. ಆದ್ದರಿಂದ ಸನ್ನಿಧಾನ ಇರೋದು ಮುಖ್ಯ, ಆ ಅನುಸಂಧಾನ ಇರೋದು ಮುಖ್ಯನೇ ಹೊರತು ಅದಿಲ್ಲದೆ ಹೋಗಿ ಕೆಲವರು ಇರ್ತಾರೆ, ಯಾವುದೋ ಒಂದು ಕಲ್ಲೇ ತಗೋತಾರೆ ಅಂತ ತಿಳ್ಕೊಂಬೋಣ, ಆಹ್ವಾನ ಮಾಡಿಬಿಡ್ತಾರೆ. ನರಸಿಂಹದೇವರ ಆಹ್ವಾನ ಮಾಡ್ತಾರೆ, ಸಾವಿರಾರು ನಮಸ್ಕಾರ ಹಾಕ್ತಾರೆ, ಮಜ್ಜಾವೃತ ಮಾಡಿಬಿಡ್ತಾರೆ, ಸನ್ನಿಧಾನ ಬಂದ್ಬಿಡುತ್ತೆ ಅದರೊಳಗೆ. ಅರ್ಥ ಆಯ್ತಾ? ಸನ್ನಿಧಾನ ಡೆಫಿನೆಟ್ಲಿ ಬಂದ್ಬಿಡುತ್ತೆ. ತಿಳಿತಾ? ಸಾಮಾನ್ಯವಾಗಿ ಎಂಟು ಅಂತ ಹೇಳ್ತಾರೆ, ಅದು ಸ್ಪಷ್ಟ ಹೇಳಿಲ್ಲ. ನಾರಾಯಣ ಕೊಟ್ಟ ಅಂತ ಹೇಳಿದ್ರೆ ನಾರಾಯಣ ಅಷ್ಟಾಕ್ಷರ ಆದ್ದರಿಂದ ಎಂಟು ಅಂತ ಕಲ್ಪನೆ ಬಂದಿದೆ, ಬಟ್ ಹೆಚ್ಚು ಇರುವುದು ಕಡಿಮೆ ಇರುವುದು ಸಮ. ಎಂಟು ಒಂಬತ್ತು ಪದ್ಧತಿ. ಸರ್ವದರ್ಚಾಂ ಏವಾಂ ಕ್ರಿಯಾ ಏವಂ ಕ್ರಿಯಾ ಯೋಗ ಪಥೈಹಿ ಪುಮಾನ್ವೈದಿಕ ತಾಂತ್ರಿಕೈಹಿ ಅರ್ಚಾನುಭಾವತಃ ಸಿದ್ಧಿಂ ಮತ್ತೋ ವಿದಂತಿ ಅಭೀಪ್ಸಿ ವಿಂದಂತಿ ಅಭೀಪ್ಸಿತಾಂ. ಏವಂ ಕ್ರಿಯಾಯೋಗ ಪಥೈಹಿ ಅರ್ಚಾನುಭಾವತಃ ಪ್ರತಿಮಾ ಸಾಮರ್ಥ್ಯಾತ್ ಏವಂ ಕ್ರಿಯಾಯೋಗ ಪಥೈಹಿ, ಕ್ರಿಯಾಯೋಗದ ಮಾರ್ಗದಿಂದ. ಇಷ್ಟೊತ್ತು ಪೂಜೆ ಹೇಳಿದರೆ ಇದೆ ಕ್ರಿಯಾಯೋಗ. ಪುಮಾನ್ ವೈದಿಕ ತಾಂತ್ರಿಕೈಹಿ, ವೈದಿಕವಾದ ತಾಂತ್ರಿಕವಾದ ಕ್ರಿಯಾಯೋಗ ಇದೆಯಲ್ಲ, ಇದರಿಂದ ಅರ್ಚಾನುಭಾವತಃ ಸಿದ್ಧಿಂ ಮತ್ತೋ ವಿಂದಂತಿ ಅಭೀಪ್ಸಿತಾಂ. ಅರ್ಚಾ ಅನುಭವತಃ ಪ್ರತಿಮಾ ಸಾಮರ್ಥ್ಯ, ಪ್ರತಿಮೆಯಲ್ಲಿ ಪ್ರತಿಮಾ ಸಾಮರ್ಥ್ಯ ಅಂದರೆ ಪ್ರತಿ ಎಷ್ಟು ಸನ್ನಿಧಾನ ಇರುತ್ತೋ ಅದರ ಸಾಮರ್ಥ್ಯದಿಂದ. ಚೆಕ್ ಕೊಟ್ಟಿದ್ದಾರೆ, ಅದ್ರ ಬೆಲೆ ಯಾವಾಗ ಗೊತ್ತಾಗುತ್ತೆ ನಮಗೆ? ಅದು ಮೆನ್ಷನ್ ಮಾಡಿದಾಗ ಗೊತ್ತಾಗುತ್ತೆ. ಹೆಸರು ದಿವಸ ಎಲ್ಲ ಡೇಟ್ ಸರ್ಕಾರ 1 ರೂಪಾಯಿ ಬರೆದಾರೆ, ತೊಗೊಂಡು ಏನು ಮಾಡ್ತೀರಿ? ಅದಕ್ಕೆ ಬರೆದಿರೋದು 1 ರೂಪಾಯಿ. ಅದು ಕೆಲವು ಸರ್ತಿ ಅದೇ ಸೈಜ್ ಚೆಕ್, ಸೈಜ್ ಉಣ್ಣಕ್ಕೆ ಸೈಜ್ ಚೆಕ್ ಚೇಂಜ್ ಆಗೋದಿಲ್ಲ, ಸೈಜ್ ಆಫ್ ದಿ ಚೆಕ್ ರಿಮೇನ್ಸ್ ಸೇಮ್. ಅಮೌಂಟ್ ಭಾರಿ ಇರುತ್ತದೆ. ಪ್ರತಿಮೆ ಹಾಗೆ, ಪ್ರತಿಮೆ ಇಷ್ಟಿದ್ದರೂ ಕೂಡ ಯಾರು ಪೂಜೆ ಮಾಡಿದ್ದು, ಯಾವ ಕಾಲಕ್ಕೆ ಬಂತು ನಮಗೆ ಇದು ಗೊತ್ತಾಗುತ್ತೆ. ಮೆಟೀರಿಯಲ್ ವ್ಯಾಲ್ಯೂ ಗೊತ್ತಾಗ್ಬಿಡುತ್ತೆ, ಬೆಳ್ಳಿದೋ ಇದ್ದಾಳಿದೋ ಗೊತ್ತಾಗುತ್ತೆ. ಆದರೆ ಮಂತ್ರದ ವ್ಯಾಲ್ಯೂ ಗೊತ್ತಾಗಲ್ಲ. ಮಂತ್ರದ ವ್ಯಾಲ್ಯೂ ಗೊತ್ತಾಗಬೇಕು, ಏನಾಗಬೇಕು? ಯಾರು ಪೂಜೆ ಮಾಡಿದ್ದಾರೆ, ಎಷ್ಟು ದಿವಸದಿಂದ ಬಂದಿದೆ, ಅದರ ಮೇಲೆ ವ್ಯಾಲ್ಯೂ ತುಂಬ ಜಾಸ್ತಿ. ಅರ್ಚಾನುಭಾವತಃ, ಅದಕ್ಕೆ ದೊಡ್ಡವರು ಕೊಟ್ಟ ಪ್ರತಿಮಾನ ಅದು ಎಷ್ಟೇ ಸಾಮಾನ್ಯ ವ್ಯಾಲ್ಯೂ ಇದ್ದರೂ ಕೂಡ ಫಿಲಸಾಫಿಕಲ್ ವ್ಯಾಲ್ಯೂ ತುಂಬ ಜಾಸ್ತಿ ಇರುತ್ತೆ, ಸೆಂಟಿಮೆಂಟಲ್ ವ್ಯಾಲ್ಯೂ ತುಂಬ ಬರುತ್ತೆ. ಕೆಲವು ಬಂಗಾರದ ಪ್ರತಿಮೆ ಕೊಡ್ತಾರೆ, ಬೇರೆ ಬರ್ತಾರೆ ಒಬ್ಬರು. ನಮ್ಮ ಹತ್ರ ಯಾವುದೋ ಒಂದು ಪಂಚಲೋಹದ ಪ್ರತಿಮೆ ಇದೆ, ಅದು ಒಂದು 5 ರೂಪಾಯಿ ಇರ್ಬೋದು ಅಷ್ಟೇ. ಇನ್ನೊಬ್ಬನು ಪ್ಯೂರ್ ಗೋಲ್ಡ್ ತರ್ತಾರೆ, ಇದನ್ನು ಕೊಡ್ತೀನಿ ಅದು ಕೊಡಿ ಅಂತ ಕೇಳ್ತಾರೆ. ಇವನು ಹೇಳ್ತಾನೆ ಕೊಡೋಕ್ಕೆ ಸಾಧ್ಯ ಇಲ್ಲ, ಯಾತಕ್ಕೆ? ಇದು ದೊಡ್ಡವರು ಕೊಟ್ಟಿದ್ದಾರೆ ಪೂಜೆ ಮಾಡಿ ನನಗೆ, ನಾನು ಇದನ್ನೇ ಪೂಜೆ ಮಾಡು, ಅದು ನನಗೆ ಬೇಕಿಲ್ಲ. ಯಾಕೆ? ಗುರುವರಾಶ್ ಪೂಜೆ ಆಗಿ ದೊಡ್ಡವರು ಕೊಟ್ಟಿದ್ದಾರೆ ಅನುಗ್ರಹ ಮಾಡಿ, ಆದ್ದರಿಂದ ನನಗೆ ಅದೇ ದೊಡ್ಡ. ಅದಕ್ಕೆ ಕೋಣ ಮಂತ್ರ ಅಂತ ಹೇಳಿದ್ರೆ ಆ ಥರ. ಬೇರೆ ಕಡೆ ಎಲ್ಲ ಪುಸ್ತಕ ಓದ್ಕೊಂಡು ಎಷ್ಟು ಮಂತ್ರ ಹೇಳೋದಕ್ಕಿಂತ ಅವ್ರು ಹೇಳಿದ ಒಂದು ಮಾತು ಸಾಕು. ಅದು ಅದಕ್ಕೆ ಅರ್ಚಾನುಭಾವತಃ ಪ್ರತಿಮೆಯ ಸೌಜ್ ಕೌಂಟ್ ಆಗೋದಿಲ್ಲ, ಮೆಟೀರಿಯಲ್ ವ್ಯಾಲ್ಯೂ ಕೌಂಟ್ ಆಗೋದಿಲ್ಲ, ಸನ್ನಿಧಾನ ಕೌಂಟ್ ಆಗುತ್ತೆ. ಸನ್ನಿಧಾನ ಬರೋದು ಯಾವುದರಿಂದ? ಅರ್ಚಕಶ್ಯ ತಪೋವಲ, ಯಾರನ್ನು ಕೊಟ್ಟಿರ್ತಾರಲ್ಲ ಅವ್ರ ಸ್ಥಿತಿ ಮೇಲೆ ಡಿಪೆಂಡ್ ಆಗುತ್ತೆ. ಅದು ಏನೇನೋ ಕೊಟ್ಟುಬಿಡುತ್ತೆ, ಭಾರಿ ಆಶ್ಚರ್ಯ. ಇವತ್ತು ಕೂಡ ಮಠಗಳಲ್ಲಿ, ಈ ಕಾಲದಲ್ಲೂ ಕೂಡ ಇವತ್ತು ಮಠಗಳಲ್ಲಿ ಏನಾಗ ಭಿಕ್ಷೆಗೆ ಕ್ಯೂ ಇದೆ ಆಲ್ಮೋಸ್ಟ್. ಇವತ್ತು ಇಬ್ಬರು ಪ್ರಸಿದ್ಧ ಮಠಗಳಿಗೆ ಡೇಟ್ ಕೊಡೋದೇ ಕಷ್ಟ, ಅವರು ಅಷ್ಟು ಫಿಲ್ಲಪ್ ಆಗಿಬಿಟ್ಟಿರ್ತಾರೆ. ಯಾಕೆ? ಅದು ಪ್ರತಿಭಾ ಸನ್ನಿಧಾನ, ಮಠದ ಮಹತ್ವ ಆಗಿದೆ, ತಿಳಿತಿಲ್ಲ. ಅಷ್ಟರ ಮೇಲೆ ಉಳಿದವರು ಎಷ್ಟು ಕಾರಣ ಗೊತ್ತಾರೆ, ಗ್ಯಾರಿ ಅಂತ ಕೇಳಿರೋದಿಲ್ಲ. ಅಂಥದ್ದು ಖರ್ಚು ಎಷ್ಟಾಗುತ್ತೆ ಗೊತ್ತಾ? ಕರೆಸಿದ ಕಾಲಕ್ಕೆ ಆಲ್ಮೋಸ್ಟ್ 50,000 ಲಕ್ಷದವರೆಗೆ ಖರ್ಚಾಗುತ್ತೆ. ಅದು ತಯಾರಿದ್ದಾರೆ ಅದಕ್ಕೆಂದರೆ ಅದು ಮಠದ ಇನ್ಸೂರೆನ್ಸ್ ಶಕ್ತಿ ಆಗಿರೋದು, ಮತ್ತು ಆಚಾರ್ಯ ಕೊಟ್ಟಿರೋ ಪ್ರತಿಭೆಗಳ ಶಕ್ತಿ ಆಗಿರೋದ್ರಿಂದ ಎಳ್ಕೊಂಡು ಹೋಗುತ್ತೆ ಆ ಕಡೆ. ಡಿಮ್ಯಾಂಡ್ ಮಾಡಿ ತಗೋತಾರೆ ವಿಚಾರ ಬೇಡ ನಮಗೆ, ಸಹಜವಾಗಿ ಕೊಡ್ತಾರೆ. ಇವತ್ತು ಡಿಮ್ಯಾಂಡ್ ಮಾಡದೇ ಕೊಡೋಕ್ಕೆ ಆ ಬುದ್ಧಿ ಇದೆ ಜನಗಳಿಗೆ. ಏನು ಕೇಳದೆ ಹೋಗಿ ಸರ್ ಕೇಳದೆ ಹೋದರೆ ಕೇಳಿ ಜಾಸ್ತಿನೇ ಕೊಡೋಷ್ಟು ಬುದ್ಧಿನೂ ಇರುತ್ತೆ ಅವರು. ಕೇಳಿ ಕಡಿಮೆ ಕೆಲವರು ಇರ್ತಾರೆ, 1 ಲಕ್ಷ ಕೊಡಲೇಬೇಕಂದ್ರೆ 2 ಲಕ್ಷ ಕೊಡ್ಬೇಕು, ಸಾಕು ಒಳ್ಳೆದಾಯ್ತು ಬಿಡು 1 ಲಕ್ಷ ಕೊಟ್ಬಿಡ್ತೀನಿ ಅಂತ ಹೇಳ್ತಾ. ಹಾಗಂತ ಕೊಡ್ತಾರೆ ಜಾಣಿಲ್ಲ, ಆ ಜನಗಳ ಮನೋಭಾವ ಇರುತ್ತೆ ಅದಕ್ಕೆ. ಅದು ಸನ್ನಿಧಾನ ಆಗಿದ್ದಾಗ ಅದು ನ್ಯಾಚುರಲಿ ಆ ಭಾವನೆ ಬಂದ್ಬಿಡು. ಮದರ್ಚಾಂ ಮತ್ತು ಸಂಪ್ರತಿಷ್ಠಾಪ್ಯ ಸಿದ್ಧಿ, ಸೈಟ್ ಇದೆ ಎಲ್ಲಿದೆ ಅನ್ನೋದ್ರ ಮೇಲೆ ವ್ಯಾಲ್ಯೂ ಡಿಪೆಂಡ್ ಆಗುತ್ತೆ. ಯಾವುದೋ ಹಳ್ಳಿಯಲ್ಲಿ ಎಲ್ಲೋ ಒಂದು ಕಡೆಗಿದೆ, ಯಾವುದೋ ಒಂದು ಊರಿಗೆ ಹೋದಾಗ ಸುಮಾರು ಎಷ್ಟು 1 ಕಿಲೋಮೀಟ್ರ್ ಮೇಲಿದೆ ಅದು, 10 ಕಿಲೋಮೀಟ್ರ್ ಮೇಲೆ ಎಲ್ಲ ಏನು 5-6 ಕೆರೆಗಳು ಅದು ಜಾಗದಲ್ಲಿ, 5-6 ಕೆರೆಗಳು. ನೂರಾರು ಮರಗಳು, ಸಿಕ್ಕಾಪಟ್ಟಿ ಚೆನ್ನಾಗಿದೆ. 2 ಕೋಟಿ ಬೆಲೆ ಅಷ್ಟೇ, ಅದು 1000 ಕೋಟಿ ಬೆಲೆ ಅದು. ಅಲ್ಲಿ ಅಷ್ಟಕ್ಕೆ ಭೂ ಸುಸ್ತೊಡೆದು ಹೋಗ್ತೀರಾವ್, ಅಷ್ಟು ದೂರ ಕರ್ಕೊಂಡು ಹೋಗ್ತಾ ಇದ್ದಾರೆ. ಅಲ್ಲಿ ಯಾರೋ ತಗೊಂಡಿದ್ದಾರತ್ತೆ, ಡೋಡಿ ಅಂತ ಕರ್ಕೊಂಡು ಹೋಗಿದ್ರೆ ಸಿಕ್ಕಾಪಟ್ಟಿ ಈ ಕಡೆ ನೋಡಿ 2 ಕಾಣದೆ ಆ ಕಡೆ 2 ಕಾಣ್ತಾ ಇಲ್ಲ. ಎಲ್ಲ ಸೇರಿ 2 ಕೋಟಿ ರೂಪಾಯಿ ಅಷ್ಟೇ. ಅದು ಎಷ್ಟು ವ್ಯಾಲ್ಯೂ ಇರಬೇಕು ಅದೇ. ಇಲ್ಲಿದ್ದರೆ ಎಷ್ಟು ಕೌಂಟ್ ಆಗಿ ಲೆಕ್ಕ ಇಟ್ಕೊಳ್ಳಿ, 10x10 20x20 ದೊಡ್ಡ ಗಲಾಟೆ ಆಗುತ್ತೆ, ಬಲ್ಡರ್ ಆಗೋಗ್ಬಿಡುತ್ತೆ ಬೇಕಾದ್ರೆ, ಅಷ್ಟು ಜಾಸ್ತಿ ಇರುತ್ತೆ. ಯಾತಕ್ಕೆ ಹೇಳಿದ್ರೆ ಸನ್ನಿಧಾನ ಅರ್ಥ ಆಗುತ್ತೆ ನಮಗೆ. ಹಾಗೆ ಎಲ್ಲಿದೆ ಅನ್ನೋದ್ರ ಮೇಲೆ ಅದ್ರ ವ್ಯಾಲ್ಯೂ ಹೇಗೆ ಡಿಪೆಂಡ್ ಆಗುತ್ತೋ, ಯಾರು ಕೊಟ್ಟಿದ್ದಾರೆ ಅನ್ನೋದ್ರ ಮೇಲೆ ಅದ್ರ ವ್ಯಾಲ್ಯೂ ಡಿಪೆಂಡ್ ಆಗುತ್ತೆ. ಅರ್ಚಾನುಭಾವತಃ. ಹಾಂ, ಹೌದು, ದೊಡ್ಡ ಮುತ್ತಾತ ಪೂಜೆ ಮಾಡಿರಬೇಕು. ಆಮೇಲೆ ಅವರು ಅವರಿಗೆ ಇನ್ನೊಬ್ರು ಯಾರೋ ಕೊಟ್ಟಿರ್ತಾರೆ. ಕೊಂಡು ತಂದ ವಿಗ್ರಹಗಳು ಯಾವಾಗಲೂ ಶ್ರೇಷ್ಠ ಅಲ್ಲ, ಅದು ನಿರ್ವಾಹ ಇಲ್ಲಾದ್ರೆ ಕೊಂಡು ತರಬೇಕು. ಯಾರು ಕೊಡೋದಕ್ಕೆ ತಾಯಿ ಇರಲಿ, ಯಾರು ಕೂಡ ತಾನು ಕೊಂಡು ದೊಡ್ಡವ್ರಿಗೆ ಕೊಟ್ಟು ಪೂಜೆ ಮಾಡಿಸ್ಕೊತಾರೆ. ತಾನೇ ಪೂಜೆ ಮಾಡಿಕೊಳ್ಳೋಕ್ಕಿಂತ ಒಳ್ಳೆಯದು ಅದು, ದೊಡ್ಡದೇ ಗೊತ್ತಾಯ್ತಾ, ಅದು ಇನ್ನೊಬ್ಬರ ಕೈಯಲ್ಲಿ ಕೊಟ್ಟು ಮಾಡಿಸ್ಕೊಳ್ಳೋದು. ಆದರೆ ಮೊದಲಿಂದ ಬಂದುಬಿಟ್ಟಿದ್ರೆ ಅಕಸ್ಮಾತ್ ವಾಲಂಟ್ರಿಗೆ ಅವರೇ ಕೊಟ್ಬಿಟ್ರೆ ಭಾರಿ ದೊಡ್ಡದು. ಅನುಗ್ರಹ ಮಾಡಿಕೊಟ್ಟಿರೋದ್ರಿಂದ ಅದಕ್ಕೆ ಸಿದ್ಧಿ ಜಾಸ್ತಿ. ಕೇಳದೆ ಬಂದಿದ್ದಕ್ಕೆ ವ್ಯಾಲ್ಯೂ ಯಾವಾಗಲೂ ತುಂಬ ಹೆಚ್ಚದು. ಎದುರ್ಚಾಲಾಭ ಸಂತೃಪ್ತಿ. ಮದರ್ಚಾಂ ಸಂಪ್ರತಿಷ್ಠಾಪ್ಯ ಮಂದಿರ, ಇದಿಷ್ಟು ಕೂಡ ಏನಾಯ್ತು, ಮನೆ ಪೂಜೆ ಆಯ್ತು ಇದಿಷ್ಟು ಕೂಡ. ಆದರೆ ಮದರ್ಚಾಂ ಸಂಪ್ರತಿಷ್ಠಾಪ್ಯ ಮಂದಿರಂ ಕಾರಯೇ ದೃಢಂ, ನಾನು ಪ್ರತಿಪತ್ತಿ ಸಾವಿರ ದೊಡ್ಡ ದೇವಸ್ಥಾನ ಕಟ್ಟಿಸಿ ಶಕ್ತಿ ಇದ್ರೆ ಅಂತ ಹೇಳ್ತಾರೆ. ಇದೆಲ್ಲ ಮನೆ ಪೂಜೆಗಾಯ್ತು, ಇದನ್ನು ಮನೆ ಸಾಮರ್ಥ್ಯ ಇದ್ರೆ ಮಂದಿರಂ ಕಾರಯೇತ್, ಒಳ್ಳೆ ಗಟ್ಟಿಮುಟ್ಟಾದ ದೃಢಂ, ಗಟ್ಟಿಮುಟ್ಟಾದ ಮಂದಿರ ಕಟ್ಟಿಸಿ. ಯಾಕಂದ್ರೆ ಲೈಫ್ ಜಾಸ್ತಿ, ದೇವಸ್ಥಾನಗಳ ಲೈಫ್ ಯಾವಾಗಲೂ ತುಂಬ ಜಾಸ್ತಿ ಆದ್ದರಿಂದ ಆದಷ್ಟು ದೃಢವಾಗಿರಬೇಕದು. ಮದರ್ಚಾಂ ಸಂಪ್ರತಿಷ್ಠಾಪ ಅರ್ಚಾದ ಪ್ರತಿಮಾ ಪ್ರತಿಷ್ಠಾಪನೆ ಮಾಡಿಸ್ಬೇಕು. ಪುಷ್ಪೋದ್ಯಾನ ನಿರಮ್ಯಾನಿ, ಆ ಪೂಜೆಗೋಸ್ಕರ ಪಕ್ಕದಲ್ಲಿ ತೋಟಗಳು ಮಾಡಿಸಿ ನಿತ್ಯ ಪೂಜೆಗೋಸ್ಕರ. ರಮ್ಯಾಣಿ ಒಳ್ಳೊಳ್ಳೆ ಹೂಸಿ, ಪೂಜಾಂ ತತ್ರ ಉತ್ಸವಾಶ್ರಿತ, ದಾತ್ರಿ ಹವನ ಇತ್ಯಾದಿ ಒಳ್ಳೊಳ್ಳೆ ಕಾರ್ಯಕ್ರಮ ಮಾಡಿ, ಅಲ್ಲಿ ತುಂಬ ಪುಣ್ಯ ಜಾಸ್ತಿ ಬರುತ್ತೆ ಅಂತ ಹೇಳ್ತಾರೆ. ಪೂಜಾ ಇದೆಲ್ಲ ಯಥಾಶಕ್ತಿ. ಪ್ರವಾಹ ರೂಪೇಣ ಪ್ರವರ್ತನಾರ್ಥೇ, ಯಾತಕ್ಕೆ ಇಷ್ಟೆಲ್ಲ ಮಾಡಬೇಕು ಅಂದರೆ ಪ್ರವಾಹ ರೂಪೇಣ ತನ್ನ ಕಾಲ ಆದಮೇಲೆ ಮುಂದೆ ನಡಿಬೇಕದು ಅಂತ ವ್ಯವಸ್ಥೆ ಮಾಡಬೇಕು. ಪೂಜಾದೀನಾಂ ಪ್ರವಾಹಾರ್ಥೇ, ಪ್ರವಾಹಾರ್ಥೇ ಅಂದರೆ ಅವಿಚ್ಛಿನ್ನವಾಗಿ ನಡೆಯ, ಪ್ರವಾಹ ಅಂದರೆ ವಿಚ್ಛಿನ್ನ ಆಗಬಾರ್ದು, ಪೂಜಾ ವಿಚ್ಛಿತ್ತಿ ಆಗಬಾರ್ದು, ಆ ರೀತಿಯಾಗಿ ವ್ಯವಸ್ಥೆ ಮಾಡಿ. ಮಹಾಪರ್ವ ಸೂಚಾನ್ವಹಂ, ಮಹಾಪರ್ವ ಕಾಲಗಳಲ್ಲಿ ರಥೋತ್ಸವ ಇತ್ಯಾದಿ ಮಾಡೋದು ನಿತ್ಯ ಮಾಡೋಕ್ಕಾಗೋದಿಲ್ಲ, ಪೂಜೆ ನಿತ್ಯ ಮಾಡೋದು. ರಥೋತ್ಸವಾದಿಗಳನ್ನು ವರ್ಷಕ್ಕೊಮ್ಮೆ ಉತ್ಸವ ಕಾಲಕ್ಕೊಮ್ಮೆ ಮಾಡಬಹುದು, ಅದಕ್ಕೆ ಮಹಾಪರ್ವಸು ಮಹಾಪರ್ವ ಕಾಲ ಅಂತ ಕರೀತಾರೆ. ಪ್ರತಿಷ್ಠಾಪನೆ ದಿವಸ ನಮಗೆ ಜನ್ಮ ನಕ್ಷತ್ರ ಪರ್ವಕಾಲ ಹೇಗೋ, ಪ್ರತಿಷ್ಠಾಪನೆ ದಿವಸ ದೊಡ್ಡ ಪರ್ವಕಾಲ, ವಿಶೇಷ ಉತ್ಸವಗಳನ್ನು ಮಾಡಿ. ಕ್ಷೇತ್ರಾರ್ಪಣ ಪುರೋ ಗ್ರಾಮಾನ್ ದತ್ವಾ ಮಾತ್ಸ ಮತ್ಸಾಷ್ಟಿತಾಮಿಯಾತ್, ಎಷ್ಟು ಮಟ್ಟಿಗೆ ಗೊತ್ತಾ, ಎಂದು ಕೂಡ ಪೂಜಾ ವಿಚ್ಛೇದ ಬಂದು ಪ್ರತಿಷ್ಠಾಪನೆ ಮಾಡಿದ, ಗುಡಿ ಕಟ್ಟಿಸ್ಕೊಟ್ಟ, ಗಟ್ಟಿಮುಟ್ಟಾಗಿ ಕಟ್ಟಿಸ್ದ, ಆಮೇಲೆ ಯೋಚನೆ ಮಾಡಿದ. ಈ ರೀತಿ ಮುಂದೆ ಯಾವಾಗ ನಡಿಬೇಕಾದ್ರೆ ಕಾಲ ವ್ಯತ್ಯಾಸ ಆಗ್ತಾ ಹೋಗುತ್ತೆ ಅಂಥೇಳಿ ನೋಡಿ. ಕ್ಷೇತ್ರಾರ್ಪಣ ಪುರೋ ಗ್ರಾಮಾನ್, ಅದಕ್ಕೆ ಲ್ಯಾಂಡ್ ಕೊಟ್ಬಿಟ್ಟ, ಕ್ಷೇತ್ರಾರ್ಪಣ ಇಷ್ಟು ಜಮೀನು ಬಿಟ್ಬಿಟ್ಟ. ಆಮೇಲೆ ಪುರೋ ಗ್ರಾಮಾನ್, ಊರು ಜಾಗೀರೇ ಹಾಕಿ ಕೊಟ್ಬಿಟ್ಟ. ಹಿಂದಿನ ಕಾಲಕ್ಕೆ ಹಾಗೇನೆ ಮಾಡ್ತಾ ಇದ್ದಿದ್ದು, ಊರೂರೇ ಜಾಗೀರುಗಳು, ಆ ಪೂಜೆ ದೇವ್ರ ಪೂಜೆಗೋಸ್ಕರ ಅವಿಚ್ಛಿನ್ನ ನಡಿಬೇಕು ಅಂದೆ. ಕೊನೆಗೆ ಆ ಜಮೀನು ಯಾರೋ ಹೊತ್ಕೊಂಡು ಹೋದ್ರೂ ಪೂಜೆ ನಿಂತೋಯ್ತು, ಆ ರೀತಿ ಆಯಿತು. ಎಷ್ಟೋ ಕಡೆಗೆ ಹಾಗಾಗಿದೆ, ಯಾವುದು ಜಮೀನು ಹೋದ ತಕ್ಷಣ ದೇವ್ರ ವಿಗ್ರಹ ಯಾರೋ ಕಷ್ಟಪಟ್ಟು ಮಾತ್ರ ಕಂಡ್ರೆ ಇಲ್ಲೇ ಇಲ್ಲ ಬಿಡು, ಪೂಜೆ ಬಾಲಾಗಿ ಬಿಟ್ಬಿಡ್ತಾ ಬಿಟ್ಬಿಡ್ತಾ. ಕ್ಷೇತ್ರ ಕ್ಷೇತ್ರ ಆಪನ, ಆಪನ ಅಂದರೆ ಅಂಗಡಿಗಳು ವ್ಯವಹಾರಕ್ಕೋಸ್ಕರ ಏನು ಬೇಕೋ ಅದನ್ನು ಮಾಡಿ. ಪುರೋ ಗ್ರಾಮನ್, ದೊಡ್ಡ ದೊಡ್ಡ ಪುರನ್ನು ಕಟ್ಟಿಸಿ, ಬೇಕಾದರೆ ಗ್ರಾಮಗಳನ್ನು ಕಟ್ಟಿಸಿ. ದತ್ವ ಮತ್ತು ಸಾಷ್ಟಿ, ಹೀಗೆಲ್ಲ ಮಾಡಿದ್ರೆ ಎಷ್ಟು ಪುಣ್ಯ ಬರುತ್ತೆ ಅಂದರೆ ಸಾಷ್ಟಿ, ಸಾಷ್ಟಿ ಅಂತ ಹೇಳಿದರೆ ಸಾಲೋಕ್ಯ ಸಾಮೀಪ್ಯ ಸಾರೂಪ್ಯ ಆಮೇಲೆ ಸಾಯುಜ್ಯ ಸಾಷ್ಟಿ. ಅದು ರುಜುಗಳಿಗೆ ಮಾತ್ರ, ಬೇರೆಯವರಿಗಿಲ್ಲ ಅದು. ಬ್ರಹ್ಮದೇವರಿಗೆ ಮಾತ್ರ ಸಿಗೋ ಮೋಕ್ಷಕ್ಕೆ ಏನಂತ ಕರೀತಾರೆ, ಸರ್ವಾಂಗ ಸಾಯುಜ್ಯ ಅಂತ ಹೇಳ್ತಾರೆ. ಏಕಾಂಗ ಸಾಯುಜ್ಯ ದೇವತೆಗಳಿಗೆ ಸಿಗುತ್ತೆ, ಬೇರೆಯವರಿಗೆ ಸಾಯುಜ್ಯ ಇಲ್ಲ, ದೇವತೆಗಳಿಗೆ ಮಾತ್ರ ಅದು. ಆದರೆ ಬ್ರಹ್ಮದೇವರಿಗೆ ಮಾತ್ರ ಸರ್ವಾಂಗ ಸಾಹಿತ್ಯ, ಅದು ಸ್ಪೆಷಲ್ ನೇಮ್ ಸಾಷ್ಟಿ ಅಂತ ಹೇಳ್ತಾರೆ. ಸಹಭೋಗ ಅಂದ್ರೆ ಅದೇ ಸಹಭೋಗ ಸಾಷ್ಟಿ ಎಲ್ಲ ಆ ಕಾನ್ಸೆಪ್ಟ್ ಬಂದಿರೋದು. ಈ ರೀತಿ ಮಾಡಿದರೆ ಅಷ್ಟು ಪುಣ್ಯ ಬರುತ್ತೆ. ಆಚಾರ ಕೃಷ್ಣಪತಿ ಸ್ಥಾಪನೆ ಮಾಡಿದ್ದಾರೆ ಎಂಥದ್ದು, ಅದು ಅವರು ಭಾವಿ ಬ್ರಹ್ಮದೇವರವರು, ಆ ಕ್ವಾಲಿಟಿ ಇಮ್ಯಾಜಿನ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಆ ರೀತಿ ಇರತಕ್ಕಂಥ ಕ್ವಾಲಿಟಿ ಮಹತ್ವ ಜಾಸ್ತಿ. ಪೂಜಾದಿರ ಬ್ರಹ್ಮಲೋಕಂ ಪ್ರತಿಷ್ಠೆಯ ಸಾರ್ವಭೌಮಂ ಸದ್ಮನ ಭುವನತ್ರಯಂ, ಪೂಜಾದಿನ ಬ್ರಹ್ಮಲೋಕಂ ತ್ರಿವಿರ್ಮತ್ ಸಾಮ್ಯತಾವಿಯಾತ್, ಇದರಲ್ಲೂ ತಾರತಮ್ಯ ಮತ್ತೆ. ಪ್ರತಿಷ್ಠೆಯ ಸಾರ್ವಭೌಮಂ, ಅವನೇನೂ ಮಾಡಿಲ್ಲ, ಪ್ರತಿಷ್ಠಾಪನೆ ಮಾತ್ರ ಮಾಡಿಸಿದ್ದಾನೆ, ಅವನು ಮುಂದೆ ಸಾರ್ವಭೌಮನ ಹುಟ್ಟುತ್ತಾನಂತ. ಮುಂದಿನ ಕಾಲದಲ್ಲಿ ಏನು ಸಿಗುತ್ತೆ ಅವನಿಗೆ, ಸಾರ್ವಭೌಮ ಬಂದರೆ ಚಕ್ರವರ್ತಿ ಆಗ್ತಾನೆ. ಮತ್ತು ಸದ್ಮನ ಭುವನತ್ರಯ, ದೇವಸ್ಥಾನ ಕಟ್ಟಿಸ್ಬಿಡ್ತಾನೆ ಅವನಿಗೆ, ಭುವನತ್ರಯ ಮೂರು ಲೋಕದ ಆಧಿಪತ್ಯ ಬರುತ್ತಂತೆ. ಅಂದರೆ ದೇವಸ್ಥಾನ ಕಟ್ಟಿಸಿ ಪೂಜೆ ಪ್ರತಿಷ್ಠಾಪನೆ ಕಟ್ಟಿಸಿ ನಾನು ಕೊಡ್ತೀನಿ ಅಂತ ಹೇಳ್ತಾನೆ. ವಿಗ್ರಹ ತಂದು ಕೊಡ್ತಾನೆ, ಪ್ರತಿಷ್ಠಾಪನೆ ಖರ್ಚು ಕೊಡ್ತಾರೆ. ಇದು ದೇವಸ್ಥಾನ ಕಟ್ಟಿಸಿ ಎಲ್ಲ ಖರ್ಚು ಕೊಡ್ತಾರೆ, ಇನ್ನೂ ಜಾಸ್ತಿ ಅವನಿಗೆ. ಪೂಜಾದಿರ ಬ್ರಹ್ಮಲೋಕಂ, ಪೂಜಾ ವಿಚ್ಛೇದವಾಗದಂತೆ ವ್ಯವಸ್ಥೆ ಮಾಡ್ತಾನೆ, ಬ್ರಹ್ಮಲೋಕಕ್ಕೆ ಹೋಗ್ತಾನಂತ ಅವನು. ಮೊದಲೇದು ಸಾರ್ವಭೌಮ, ಇದು ಭೂಲೋಕದ್ದು. ಭುವನತ್ರಯಂ ದೇವ ಸ್ವರ್ಗ, ಇದು ಬ್ರಹ್ಮಲೋಕ ಸತ್ಯಲೋಕ. ತ್ರಿಭಿರ್ಮತ್ ಸಾಮ್ಯತಾಮಯ, ಪ್ರತಿಷ್ಠಾಪನೆಯೂ ಮಾಡಿಸ್ದ, ಮನೆಯೂ ಗುಡಿನೂ ಕಟ್ಟಿಸ್ದ, ಶಾಶ್ವತ ಪೂಜಾ ವ್ಯವಸ್ಥೆನೂ ಮಾಡಿಬಿಟ್ಟ. ಎಲ್ಲಿಗೆ ಹೋಗ್ತಾನವನು? ಮತ್ ಸಾಮ್ಯತಾಮಯ ಸಾಷ್ಟೆ, ಅಲ್ಲಿ ಬರ್ತಾನೆ ಅಂತ ಹೇಳ್ತ. ಮತ್ತು ಆಚಾರ್ಯ 8 ಜನ ಮಠಗಳಲ್ಲಿಟ್ಟು ಪೂಜಾ ವಿಚ್ಛೇದ ಆಗಬಾರ್ದು ಅಂತ ಕೊಟ್ಟಿದಾರಲ್ಲ, ಇವ್ರು 8 ವರ್ಷ ನಮ್ಮ ಕಣ್ಣೆದ್ರಿಗೆ 8 ವರ್ಷ ಆಯ್ತು ಈಗಾಗಲೇ. ಎಷ್ಟು ಸಿದ್ಧಿ ಬರುತ್ತಾಗ, ಇವ್ರು ಎಷ್ಟು ಹೊಡ್ಕೊಂಡ್ರು ತಗೊಳಕ್ಕೆ ಸಾಧ್ಯ ಇಲ್ಲ. ಆಚಾರ ಸಂಕಲ್ಪ ಮಾಡಿಕೊಟ್ಟಾಗ ಆ ಸತ್ಯಲೋಕಾಧಿಪತಿಗಳ ಸಂಕಲ್ಪ ಎಂದು ಸುಳ್ಳಾಗುತ್ತಾ? ಸಾಧ್ಯ ಇಲ್ಲ. ಇವರು ಸುಮ್ಮನೆ ಒದ್ದಾಡ್ತಿರೋದು ಅಷ್ಟೇ ಹೊರತು ತಪ್ಪಿಸೋಕ್ಕೆ ಸಾಧ್ಯ ಇಲ್ಲ. ಅಷ್ಟು ಪುಣ್ಯ ಮೂರು ಕಾರ್ಯ ಇರುತ್ತಲ್ಲ ಅದು ಬರುತ್ತೆ. ಎಷ್ಟು ಪಾಠ ಪ್ರವಚನ ಮೂಲ ಗ್ರಂಥ ಬರೆದವರಿಗೆ ಅಷ್ಟು ಪುಣ್ಯನೂ ಸಪ್ಲೈ ಆಗುತ್ತೆ. ಗೊತ್ತಾಯ್ತಾ? ಈ ಪುಸ್ತಕ ಕೊಟ್ಟಿರ್ತಾರೆ ರೈಟ್ನ, ರಿಪ್ರಿಂಟ್ ಎವರಿ ರಿಪ್ರಿಂಟ್ ಆದರೂ ರಾಯಲ್ಟಿ ಬರಬೇಕಲ್ಲ ಆ ಟೈಪ್. ಅದು ಇವ್ರು ಮೋಸ ಮಾಡ್ತಾರೆ, ರಿಪ್ರಿಂಟ್ ಆದಾಗ ಮೊದಲೇ ಪ್ರಿಂಟ್ ಅಂತ ತೋರಿಸ್ಬಿಟ್ಟು ಮೋಸ ಎಲ್ಲ ಕಡೆ ಮಾಡೋದರಿಂದ ತಪ್ಪೇ ಹೋಗ್ಬಿಡೋದು. ಶಾಸ್ತ್ರ ಪ್ರಕಾರ ಮಾಡಿದರೆ ಸುಖವಾಗಿರ್ಬೋದು. ಹೇಳಿದಾರಲ್ಲ, ಹೌದು, ಗಂಗಾಮಂಗಲ ಸಂಘ ತರಂಗ ಭಂಗದ ಪ್ರಾಂತ ಸುಶ್ರೀ ಹರಿ ವೇಷ್ಪಕೃತ ಸಮಹ, ಅದು ಇನ್ನೂ ಹೈಯೆಸ್ಟ್. ಅದು ಎಲ್ಲಿ? ಎಲ್ಲೋ ಒಂದು ಕಡೆ ದೇವಸ್ಥಾನ ಕಟ್ಟಿಸ್ದ, ನದಿ ತೀರದಲ್ಲಿ ಕಟ್ಟಿಸ್ದ, ಮಹಾನದಿ ತೀರದಲ್ಲಿ ಕಟ್ಟಿಸ್ದ, ಉಪನದಿ ತೀರದಲ್ಲಿ ಕಟ್ಟಿಸ್ದ, ಗಂಗಾ ತೀರದಲ್ಲಿ ಕಟ್ಟಿಸ್ದ. ಅದು ಗಂಗಾ ಅಲೆಗಳು ಹತ್ರ ಬರೋಷ್ಟು, ಆ ಅಲೆ ಬಂದರೆ ಪಾದಕ್ಕೆ ಬಡಿಬೇಕು ದೇವರಿಗೆ, ಅಷ್ಟು ಹತ್ರ ಕಟ್ಟಿಸ್ಬಿಟ್ಟ. ಅದೇನದು ಕ್ಲೈಮ್ಯಾಕ್ಸ್? ಗಂಗ ಮಂಗಲ ತರಂಗ ಭಂಗದ ಪ್ರಾಂತ, ಅಲ್ಲಿ ಸುಶ್ರೀಹರಿ ವೇಷ್ಪಕೃತ್, ಅಲ್ಲಿ ದೊಡ್ಡ ದೇವಸ್ಥಾನ ಕಟ್ಟಿಸ್ದ. ಇವತ್ತಿಗೆ ತಿರುಚೆಂದೂರು ಇದೆಯಲ್ಲ ನೋಡಿದ್ದೀರಾ, ಪಕ್ಕದಲ್ಲೇ ಸಮುದ್ರ. ಎಷ್ಟತ್ರ ಅಂದರೆ ನಿಮಗೆ ನಮ್ಮ ರೋಡ್ ಪಕ್ಕದಲ್ಲಿ ರೋಡ್ ಇದ್ದಾಗಿದೆ, ಅಷ್ಟು ಹತ್ರ ಇದೆ. ಅಷ್ಟು ಹತ್ರದಲ್ಲಿ ಗಂಗಾ ತೀರದಲ್ಲಿ ಎಷ್ಟೋ ದೇವಸ್ಥಾನಗಳಿದೆ, ಕೆಲವು ಒಳಗೆ ಬಂದುಬಿಡುತ್ತೆ ನೀರು. ತಡೀತಾ? ಬದ್ರಿ ನಾರಾಯಣ ದೇವ್ರ ಗುಡಿ ಎಷ್ಟಿದೆ, ಕಲಕರಂದ ಅಲ್ಲೇ ಗುಡಿ. ಈ ರೀತಿ ನೋಡ್ತಾ ಹೋದರೆ ಭಾರಿ ಪುಣ್ಯಕರ ಸ್ಥಳ. ಅಲ್ಲಿ ಅಪಾವಿತ್ರಕ್ಕೆ ಶಂಕ ಬರೋದಿಲ್ಲ, ಪೂಜಾ ವಿಚ್ಛೇದನೂ ಆಗೋದಿಲ್ಲ, ಆದ್ದರಿಂದ ಅದಕ್ಕೆ ಮಹತ್ವ ಜಾಸ್ತಿ. ಆ ರೀತಿ ಯೋಚನೆ ಮಾಡಿ ಕಟ್ಟಿಸ್ಬೇಕು ಯಾವಾಗಲೂ. ಮಾಮೇವ ನೈರಪೇಕ್ಷೇಣ, ಇದು ಡೀಟೇಲ್ಸ್ ಎಲ್ಲ ತಂತ್ರಸಾರದ ಹೇಳ್ತಾರೆ. ದೇವಸ್ಥಾನ ಎಲ್ಲಿರಬೇಕು, ಮೂರ್ತಿ ಹೇಗಿರಬೇಕು, ಹೇಗೆ ಪ್ರತಿಷ್ಠಾಪನೆ ಮಾಡಬೇಕು, ಪೂಜಾ ವಿಚ್ಛೇದ ವ್ಯವಸ್ಥೆ ಹೇಗೆ ಮಾಡಬೇಕು, ಆದರೆ ಏನು ಮಾಡಬೇಕು, ಎಲ್ಲ ಡೀಟೇಲ್ಸ್ ತಂತ್ರಸಾರದಲ್ಲಿ ಹೇಳ್ತಾರೆ. ಇದಕ್ಕೆಲ್ಲ ಭಾಗವತ ತಾತ್ಪರ್ಯ ಈ ಭಾಗಕ್ಕೆ ಅದಿಷ್ಟು ಕೂಡ ವ್ಯಾಖ್ಯಾನ ಐತೆ. ತಂತ್ರಸಾರ ಸಂಗ್ರಹ ಪೂರ್ತಿ ಪೂಜಾ ಪದ್ಧತಿಗೆಲ್ಲ ಪೂರ್ತಿ ದೊಡ್ಡ ಅಧಿಕೃತ ಪುಸ್ತಕ. ಹಾಂ, ಅದಕ್ಕೆ ಇದೆ ಒಂದು ವಿಚ್ಛೇದ ಆದ ಪುನರುಜ್ಜೀವನಕ್ಕೊಂದು ಕ್ರಮ ಇದೆ, ರಿನ್ಯೂವಲ್ ಕ್ರಮ ಇದೆಯಲ್ಲ ಆ ಥರ. ಲೈಸೆನ್ಸ್ ಮುಗಿದಾಗಿರುತ್ತೆ ತಕ್ಷಣ, ವಿತಿನ್ ಪೀರಿಯಡ್ ಆದರೆ ಸಿಂಪಲ್. ಅಕಸ್ಮಾತ್ ಮುಗಿದೋಗಿದ್ರೆ ಏನು ಮಾಡಬೇಕಾಗ, ಸ್ವಲ್ಪ ಪ್ರೋಸೆ ಮತ್ತೆ ಅಪಡಿಬಿಟ್ಟು ಎರಡು ಕೊಡೋಕ್ಕೆ ಶುರು ಮಾಡಬೇಕು, ಕೊಟ್ಟು ಮಾಡಬೇಕು. ಮತ್ತೆ ವ್ಯತ್ಯಾಸ ಇದೆ. ಮಾಮೇವ ನೈರಪೇಕ್ಷೇಣ ಭಕ್ತಿ ಯೋಗೇನ ವಿಂದತಿ ಸ ಭಕ್ತಿ ಯೋಗಂ ಲಭತೆ ಒಮ್ಮೆ ಪೂಜೆಯೇ ತಮಾಮ್. ಇನ್ನು ಬರೀ ಪೂಜೆ ಮಾಡ್ಕೊಂಡಿರ್ತೀರಲ್ಲ, ನೈರಪೇಕ್ಷೇಣ ಫಲಾಪೇಕ್ಷೆ ಇರಬಾರ್ದು. ಇಷ್ಟೆಲ್ಲ ಫಲ ಹೇಳಿದ್ರೆ ಫಲ ಕೇಳಬೇಡಿ ಮತ್ತೆ ಅಂತ ಹೇಳ್ತಾರೆ. ಹಾಗೆ ಸಿಗುತ್ತೆ ಬ್ರಹ್ಮಲೋಕ ಅಂತ ಹೇಳಿದ್ದೇವೆ, ಕೆಪ್ಯಾಸಿಟಿ ಎಷ್ಟಿದೆ ಉದ್ದೇಶ ಇಟ್ಕೊಳ್ಳೋಕೆ ಹೋಗಬೇಡಿ. ನಿಷ್ಕಾಮನೆಯ ಮಾಡಿದರೆ ಭಕ್ತಿಯೋಗೇನ ವಿಂದತಿ, ಭಕ್ತಿಯೋಗ ಜಾಸ್ತಿ ಆಗಿಬಿಟ್ಟು ನನ್ನ ಹತ್ರ ಬರ್ತಾನೆ. ಸ ಭಕ್ತಿ ಮಾರ್ಗಂ ಲಭತೆ ಏವೊಮ್ಮೆಹ ಪೂಜೆಯೇ ತಮ. ಈ ರೀತಿ ಪೂಜೆ ಮನೆಯಲ್ಲಿ ಪೂಜೆ ಮಾಡ್ತಿದ್ರು ಕೂಡ ಏನಾಗುತ್ತೆ ಅವನಿಗೆ, ಭಕ್ತಿ ತುಂಬ ವೃದ್ಧಿಯಾಗುತ್ತೆ. ಯಸ್ ಸ್ವದತ್ತಾಂ ಪರೈರ್ದತ್ತಾಂ ಹರೇತ ಸುರಭಿಪ್ರಯೋ ವೃತ್ತಿಂ ಸಜಾಯತೆ ವಿಡ್ಭುಕ್ ವರ್ಷಾಣಾಮಯುತಾಯುತಂ. ಈ ಪನಿಷ್ಮೆಂಟ್ ಹೇಳ್ತಾರೆ. ಯಹ ಸ್ವದತ್ತಾಂ ಪರೈರ್ದತ್ತಾಂ ಹರೇತ, ಸ್ವದತ್ತಾಂ ತಾನೇ ಕೊಟ್ಟಿದ್ದ, ಆಮೇಲೆ ಏನು ಮಾಡಿದ ಅದನ್ನು ವಾಪಸ್ ತೊಗೊಂಬಿಟ್ಟ. ದತ್ತಾಪಹರಣ ಅಥವಾ ಇನ್ನೊಬ್ರು ಕೊಟ್ಟಿದ್ರು, ಎಷ್ಟೋ ಜನ ಮಾಡ್ತಾರೆ. ಆ ತಾತನೋ ಅಪ್ಪನೋ ಕೊಟ್ಟಿರ್ತಾರೆ, ಮಗ ಕೇಸ್ ಹಾಕ್ತಾರೆ, ನಾವು ಒಬ್ಬನೇ ಬುದ್ಧಿ ಇದ್ದಿಲ್ಲ ಕೊಟ್ಟ ವಾಪಸ್ ತೊಗೋತಾರೆ. ಗೊತ್ತಾಯ್ತಾ? ವಾಪಸ್ ಬರುತ್ತೆ ಎಷ್ಟೋ ಸಲ. ಅದರಿಂದಾಗಿ ಏನಾಗುತ್ತೆ, ಅದರಿಂದ ಸುರವಿಪ್ರಯೋ ಸುರ ದೇವತೆಗಳಿಗೆ ಕೊಟ್ಟಿದ್ದನ್ನ, ವಿಪ್ರ ಬ್ರಾಹ್ಮಣರಿಗೆ ಕೊಟ್ಟಿದ್ದನ್ನ ವಾಪಸ್ ತೊಗೊಂಡ್ರೆ ವೃತ್ತಿ ಜೀವನೋಪಾಯನ ವಾಪಸ್ ತೊಗೊಂಡ್ರೆ ಸಜಾಯತೆ ವಿಡ್ ಹುಕ್, ಅವ್ರು ಹಂದಿಯಾಗಿ ಹುಟ್ಟುತ್ತಾನೆ. ಬಿಟ್ಟಂದ್ರೆ ಮಲ, ಹಂದಿ ಮುಖ್ಯ ಆಹಾರ ಯಾವುದು? ಮಲನೆ, ಮಲ ತಿನ್ನೋ ಪ್ರಾಣಿ ಆಗ್ತಾನೆ. ಎಷ್ಟು ದಿವಸ ಆಗ್ತಾನೆ ಗೊತ್ತಾ? ವರ್ಷಾಣಾಮ ಅಯುತಾಯುತಂ, 10,000 ಅಷ್ಟು ವರ್ಷ ಹಂದಿಯಾಗಿರ್ತಾನೆ. ಹಂದಿ ಆಯುಷ ಅಷ್ಟಿಲ್ಲಲ್ಲ, ಹಂದಿಯಾಗೆ ಹುಡ್ತಾ ಇರ್ತಾನೆ ಅಂತ ಅರ್ಥ. ಹುಟ್ಟೋದು ಮತ್ತೆ ಹಂದಿ ಆಗ, ಹುಟ್ಟೋದು ಹಂದಿ ಆಗೋದು, ಎಷ್ಟು ಅಸಹ್ಯ ಆಗೋದಂತೆ. ಅದು ಎಂದೂ ಕೂಡ ಅಟ್ರ್ಯಾಕ್ಟ್ ಆಗ್ತಾನೆ ಮನುಷ್ಯ. ಏನೋ ಒಂದು 10-20 ಅಡಿಗೆ ಕೋರ್ಟ್ ಕಚೇರಿ ವಾಪಸ್ ತೊಗೊಂಡವ್ರು ಇದ್ದಾರೆ. ಮತ್ತೆ ಎಷ್ಟಿದ್ರು ತಗೋಬಾರದು, ಅದೇನೋ ಎಷ್ಟು ಬಂತಂದ ಖುಷಿ, ಆ ಖುಷಿಗಿಂತ ಸಿಗೋ ಲಾಸ್ ಎಷ್ಟಿದೆ ಅವನಿಗೆ, ಎಂದು ಹಾಗೆ ಮಾಡಬಾರ. ಹಿಂದಿನ ಕಾಲಕ್ಕೆ ಆ ಭಾವನೆ ಇದ್ದಿದ್ದರಿಂದ ಇದೆಲ್ಲ ಸರಿಯಾಗಿ ನಡೀತಾ ಇದೆ. ಈಗೆಲ್ಲ ಆಂಟಿ ಈಗ ತೊಗೊಳಕ್ಕೆ ಸಾಧ್ಯನೇ, ತೊಗೊ ಮಾತಲ್ಲ ಅಂದ್ರೆ ಮುಗಿದೋಯ್ತು. ಕೊಡ್ತೀನಿ ಅಂತ ಬಾಯಿಲಂದ, ಅವನು ಕೊಡಲಿಲ್ಲ ಅಂದ್ರೆ ಎಲ್ಲ ಪಾಪ ಬಂದಿದ್ದಾಗಲೆ. ವಾಗ್ದತ್ತ, ವಾಗ್ದತ್ತ ಅಂದರೆ ಅಗ್ರಿಮೆಂಟ್ ಇದ್ದಾಗ. ಅಗ್ರಿಮೆಂಟ್ಗೂ ಪೆನಾಲ್ಟಿ ಇದೆಯಾ ಇಲ್ವೋ? ಆ ಥರ ಅಗ್ರಿಮೆಂಟ್ ವೈಲೇಟ್ ಮಾಡೋದಕ್ಕೂ ಪೆನಾಲ್ಟಿ ಇದೆ. ಆ ಅರ್ಥದಲ್ಲಿ ಅದು ವಾಪಸ್ ತಗೊಳಕ್ಕೆ ಬರೋದಿಲ್ಲ. ಅದು ವಿಶೇಷ ಯಾರಿಗೆ? ಸುರವಿಪ್ರಯೋಹ, ಸುರ ವಿಪ್ರ. ದೇವತೆಯರಿಗೆ ಕೊಟ್ಟಿದ್ದೀರಾ, ಬ್ರಾಹ್ಮಣರಿಗೆ ಕೊಟ್ಟಿದ್ದೀರಾ, ಏನು ಮಾಡಿದ್ರು ತಗೋಬಾರ್ದು. ಉಳಿದವ್ರಿಗೆ ಕೊಟ್ಟಿದ್ದನ್ನು ತಗೋಬಾರ್ದು. ಇವರಿಗೆ ಸ್ಪೆಷಲ್ ಕೇಸ್ ಇದೆ. ಎಷ್ಟೊತ್ತು ಇರ್ರಿವೋಕಬಲ್ ಅಂತಾರಲ್ಲ ಹಾಗೆ, ಕೆಲವು ಡಿಡಿಗು ಇರ್ವೋಕ್ ಮಾಡ್ಬೋದು. ಪರ್ಪಸ್ಸಿಗೆ ಕೊಟ್ಟಿರ್ತಾರೆ, ಪರ್ಪಸ್ ಆಗೋದಿಲ್ಲ ಅಂದರೆ ಡಿಮ್ಯಾಂಡ್ ಮಾಡ್ಬೋದು. ಎಷ್ಟೊತ್ತು ಮಾಡಿ ತೊಗೊಂಡವರು ಇದ್ದಾರೆ ಎಷ್ಟೋ ಕಡೆಗೆ, ದೊಡ್ಡ ದೊಡ್ಡ ಇಂದ ಕೊಟ್ಟಿರ್ತಾರೆ, ಆ ಪರ್ಪಸ್ ಫೇಲ್ ಆಗಿರುತ್ತೆ, ಅದನ್ನ ಪ್ರೂವ್ ಮಾಡ್ತಾರೆ, ವಾಪಸ್ ತಗೋಬೋದು. ಕೆಲವು ಇರ್ರಿವೋಕಬಲ್ ಏನು ಮಾಡಿ ಒನ್ಸ್ ಫಾರ್ ಆಲ್ ಕೃಷ್ಣ ಅರ್ಪಣೆ ನಮ್ಮಮ್ಮ ಅಂತಾನೆ ಕೊಟ್ಬಿಡ್ದು. ಕರ್ತುಶ್ಚ ಸಾರಥೇರ್ಹೇತೋ ಅನುಮೋದಿತುರೇವಚ ಕರ್ಮಣಾಂ ಭಾಗಿನ ಪ್ರೇತ್ಯ ಭೂಯೋ ಭೂಯಸಿ ತತ್ಫಲಂ. ಒಂದೊಂದು ಮಹಕ್ಕೆ ಅಷ್ಟು ಇಂಪಾರ್ಟೆಂಟ್. ಕರ್ತುಹು ಯಾರು ಮಾಡ್ತಾರಲ್ಲ ಅವನಿಗೆ ಭಾರಿ ಪುಣ್ಯ, ಸಾರಥೇಹೇ ಮುಂದಿದ್ದು ಮಾಡಿಸ್ತಾನಲ್ಲ ಅವನಿಗೆ ಭಾರಿ ಪುಣ್ಯ, ಗೈಡ್ ಮಾಡ್ತಾನೆ ಈ ರೀತಿ ಮಾಡಿ ಅಂತೇಳಿ. ಇವನು ಡೊನೇಟ್ ದುಡ್ಡು ಕೊಡ್ತಾನೆ, ಅವನು ಗೈಡ್ ಮಾಡ್ತಾನೆ. ಇನ್ನು ಕೆಲವರು ಹೇತೋಹು ಅನುಮೋದಿತರೇವಚ, ಕೆಲವರು ನೋಡಿದರು ಅವ್ರು ಏನೂ ಮಾಡಲಿಲ್ಲ, ಡೊನೇಷನ್ ಕೇಳಕ್ಕೆ ಬಂದರು, ಏನಿಲ್ಲ ಪಾಪ ಒಳ್ಳೆ ಕೆಲಸ, ಚೆನ್ನ ದೇವರು ಒಳ್ಳೇದು ಮಾಡಲಿ ನಡೀಲಿ ಅಂತ ಹೇಳಿದ, ಹಾಲ್ಟಿಲಿ ಹೇಳಿದ ಚೆನ್ನಾಗಾಗಲಿ ಅಂತ. ಅವನಿಗೂ ಪುಣ್ಯ, ಅದು ಅವನು ಬೇರೆ ಶಕ್ತಿ ಇಲ್ಲ ಅದರಿಂದ ನಡೆದ. ಇನ್ನೊಬ್ಬನು ಏನು ಮಾಡ್ದ, ಏನೋ ಒಂದು 10 ರೂಪಾಯಿ ಏನೋ ಕೊಟ್ಟ, ಅಷ್ಟು ಜಾಸ್ತಿ ಇಲ್ಲ ಅಂತ, ಇರೋದೇ ಎಷ್ಟು ಅಂತೇಳಿ ವೆಲ್ಕಮ್ ಮಾಡಬೇಕಾದ್ರೆ. ಪಬ್ಲಿಕ್ ಅಂದರೆ ತಮಾಷೆ ಅಂದರೆ, ಪಬ್ಲಿಕ್ ಡೊನೇಷನ್ ಯಾರು ಕೊಡ್ಲಕ್ಕೆ ಬಂದರೆ ರಿಜೆಕ್ಟ್ ಮಾಡೋ ರೈಟ್ ಇಲ್ಲ ಟ್ರಸ್ಟಿಗಳಿಗೆ. ಯಾಕೆ ಯಾಕಿಲ್ಲ 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 ಗೊತ್ತೇನೋ, ಅವನು ಇದು ಟ್ರಸ್ಟು, ಅವನು ಕೊಡ್ಲಕ್ಕೆ ಬಂದಿದ್ದಾನೆ, ಇವನು ಮೀಡಿಯೇಟರ್ ಅಷ್ಟೇ, ಇವ್ನು ಓನರ್ಶಿಪ್ ಇಲ್ಲ, ಈ ಕೆನಾಟ್ ರಿಜೆಕ್ಟ್ ಇಟ್. ಇವತ್ತು ಬ್ಯಾಂಕಲ್ಲಿ ದುಡ್ಡು ಕೊಡೋಕ್ಕೆ ಬೇಡ ಅಂದ್ರೆ ಏನರ್ಥ ಅದಕ್ಕೀಗ, ಇರೋದೇ ಅದಕ್ಕೆ ಅದು ಆ ಪರ್ಪಸ್ಗೆ ಆಗಿರೋದ್ರಿಂದ ಏನು ಮಾಡೋಕ್ಕಿಲ್ಲ, ಅವನು ರಿಜೆಕ್ಟ್ ಮಾಡೋಕ್ಕೆ ರೈಟ್ ಇಲ್ಲ ಅವನಿಗೆ, ಮತ್ತೆ ಕೊಡ್ಲಕ್ಕೆ ರೈಟ್ ಆಗಿಲ್ವೋ ಕಂಡವರಿಗೆ ರಿಜೆಕ್ಟ್ ಮಾಡೋಕ್ಕೂ ರೈಟ್ ಇಲ್ಲ. ಹೇಗಿದೆ, ಅವನು ಲಾಸ್ ಮಾಡ್ತಾ ಇದ್ದಾನೆ ಇನ್ಸ್ಟಿಟ್ಯೂಟ್ಗೆ, ಏನು ಮಾಡ್ತಾ ಇದ್ದಾನೆ ಅವನೀಗ ಲಾಸ್ ಮಾಡ್ತಾ ಇದ್ದ. ಲಾಸ್ ಮಾಡಿದ್ರೆ ಪನಿಷ್ಮೆಂಟ್ ಅಫೆನ್ಸ್ ಅಲ್ಲೇನು, ಅದಕ್ಕೆ ಇವನು ಟ್ರಸ್ಟೇ ಅಷ್ಟೇ. ಇವನು ಕೆಲಸ ಬಂದ ಕೇಳಿಸ್ಕೊಳ್ಳೋದಿಲ್ಲ ಅದು ಬೇರೆ ಮಾತು, ಗೊತ್ತಾಯ್ತಾ. ಆದರೆ ಕೊಟ್ಟಿದ್ದನ್ನು ರಿಜೆಕ್ಟ್ ಮಾಡೋ ಹಕ್ಕು ಅವನಿಗಿಲ್ಲ. ವರ್ಷಾಣ ಮಯುತಾಯುತಂ ಆ ತೊಗೊಳ್ಳಬೇಕು ಅವನು, ಬೇರೆ ಏನೇ ವಿಶ್ ಸ್ಮಾಲ್ ಒಟ್ಟಿಗೆ ಬಂದಿದೆ ಅಂತ ಕೇಳಾಗಿಲ್ಲ ಅವರು, ಸ್ಮಾಲ್ ಒಪ್ಪಿಗು ಲೆಕ್ಕ ಇಲ್ಲ. ಕರ್ಮಣಾಂ ಭಾಗ್ಯನ ಪ್ರೇತ್ಯ, ಇದು ಯಾತಕ್ಕೆ ಹೇಳಿದ್ರು ಗೊತ್ತಾ, ಎಷ್ಟು ಶಕ್ತಿ ಇರುತ್ತೋ ಅಷ್ಟು ಮಾಡಿ, ದೇವಸ್ಥಾನ ಮಾಡಿ, ಪ್ರತಿ ಏನಾದರೂ ಮಾಡಿ, ಬರೀ ಮಾಡೋದನ್ನು ಒಪ್ಕೊಳ್ಳಿ, ಅಡ್ಡ ಕಾಲಾಕ್ಲ ಹೋಗ್ಬೇಡಿ. ಏನೋ ಮಾಡಿ ಬಾಂಬ್ ಬಿಟ್ಟು ಹಾಳು ಮಾಡೋದು ಮಾಡೋದು ತಲೆ ಕೆಡಿಸೋದು ನೀವ್ಯಾಕೆ ಮಾಡ್ತೀರಿ ಅನ್ನೋದು ನಮ್ದು ಎಷ್ಟೋ ನಿಲ್ಲಿಸ್ಬಿಡ್ತಾರೆ ಕೆಲಸ. ಒಳ್ಳೊಳ್ಳೆ ಕೆಲಸಗಳನ್ನು ಕಲ್ಲು ಹಾಕಿಬಿಡ್ತಾರೆ, ಆ ಕೆಲಸ ಮಾಡಬೇಡಿ. ಅವ ಪಾಪನೂ ಬರುತ್ತೆ, ಇಲ್ಲಿ ಪುಣ್ಯ ಹೇಗೆ ಬರುತ್ತಾ ಅಲ್ಲಿ ಪಾಪನೂ ಹಾಗೆ ಬರುತ್ತೆ. ಭಾಗ್ಯನ ಪ್ರೇತ್ಯ ಭೂಯೋ ಭೂಯಿಸಿ ತತ್ಫಲಂ, ಅದು ಸತ್ ಮೇಲೆ ಇಲ್ಲೂ ಫಲ ಸಿಗುತ್ತೆ, ಸತ್ ಮೇಲೆ ಭಾರಿ ಹೆಚ್ಚೆಚ್ಚ ಸಿಗುತ್ತೆ. ಎಲ್ ಐ ಸಿ ಮಧ್ಯೆ ಬಾಂಡ್ ಕ್ಲೋಸ್ ಮಾಡ್ತಾರೆ, ದುಡ್ಡು ಕೊಡ್ತಾರೆ, ಬೆನಿಫಿಟ್ ಏನಿರೋದಿಲ್ಲ. ಮೆಚೂರ್ ಅಂದ್ರೆ ತೊಗೊಂಡ್ರೆ ಜಾಸ್ತಿ ಬರುತ್ತೆ, ಅದು ಪರಲೋಕದಲ್ಲಿ ಜಾಸ್ತಿ ಬರುತ್ತೆ, ಇಲ್ಲೇ ಡ್ರಾ ಮಾಡ್ಕೊಳ್ಳೋಕೆ ಹೋಗಬೇಡಿ, ತುಂಬ ಬರುತ್ತೆ ಅಂತ ಹೇಳ್ತಾರೆ. ಇನ್ನೂ ಮುಗಿದಿಲ್ಲ, ನಾಳೆ ಕಂಟಿನ್ಯೂ ಮಾಡೋಣ. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತ ಯದವೋಚಮಹಂ ತೇನ ಪ್ರಿಯತಾಂ ಕಮಲಾಲಯ ಸಾಕ್ಷಾತಿಷ್ಟಂ ದೈವಂ ಪ್ರಿಯ ಪತಿ ಆಚಾರ್ಯ.